योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद श्रीमन्महाभारतदल्लि ಆದಿಪರ್ವದ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಚಂದ್ರವಂಶದ ವರ್ಣನೆಯನ್ನು ಮಾಡಿದ್ದಾರೆ, ಅದರಲ್ಲಿ ಪ್ರತಿಪರಾಜನ ಮಗನಾಗಿ ಶಂತನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಆಗ ವಿಶಿಷ್ಟವಾದ ದೈವಿಕ ಹಿನ್ನೆಲೆಯಲ್ಲಿ ಗಂಗಾದೇವಿ ಆತನಿಗೆ ಪತ್ನಿಯಾಗಿ ಬರ್ತಾ ಇದ್ದಾರೆ. ಈತ ವರುಣ, ಆಕೆ ಗಂಗೆ. ಮೂಲ ರೂಪದಿಂದ ಗಂಗಾದೇವಿ ಈತನಿಗೆ ಪತ್ನಿಯಾಗಿದ್ದಾರೆ. ಈತನದ ಅವತಾರ ರೂಪ, ಆಕೆಯದು ಮೂಲ ರೂಪ. ಈ ಒಂದು ಸೂಕ್ಷ್ಮ ವಿಚಾರವನ್ನು ಮಧ್ವಾಚಾರ್ಯರು ತುಂಬ ಆಳವಾದ ವಿಮರ್ಶೆಯನ್ನು ಮಾಡಿ ಹೇಳಿದ್ದಾರೆ. ಬೇರೆ ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡಿ ಬಂದಾಗ ಅವರ ಮೂಲದ ಶಕ್ತಿ ಸಂಪತ್ತಿ ಎಲ್ಲ ಪೂರ್ತಿ ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ. ಬೇರೆ ದೇವತೆಗಳು ಅವತಾರ ಮಾಡಿ ಬಂದಾಗ ಅವರ ಮೂಲದ ಬಲ, ಜ್ಞಾನಾದಿ ಎಲ್ಲ ಗುಣಗಳು ಸಹ ಪೂರ್ಣ ಪ್ರಮಾಣದಲ್ಲಿರೋದಿಲ್ಲ, ಸ್ವಲ್ಪ ಕಡಿಮೆಯಾಗಿರುತ್ತೆ ಅಂತ ಹೇಳುತ್ತಾರೆ. ತುಂಬ ಮುಖ್ಯ ಇದು. ಇದು ನಾರಾಯಣನಿಗೆ ಅನ್ವಯವಾಗೋದಿಲ್ಲ, ಲಕ್ಷ್ಮೀದೇವಿಗೆ ಅನ್ವಯವಾಗೋದಿಲ್ಲ, ರುಜುಗಳಿಗೆ ವಾಯುದೇವರಿಗೆ ಅವರಿಗೆ ಯಾರಿಗೂ ಅನ್ವಯವಾಗೋದಿಲ್ಲ. ಆದರೆ ಉಳಿದವರಿಗೆಲ್ಲ ಕೂಡ ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರೋದಿಲ್ಲ. ತೀರ ಜನಕ್ಕೆ ಸುಲಭವಾಗಿ ಅರ್ಥ ಆಗೋ ಮಾತಿದು. ಇವತ್ತು ನಾವು ಬೇರೆ ಊರಿಗೆ ಹೋದಾಗ ನಮ್ಮ ಶಕ್ತಿ ಕಡಿಮೆ ಆಗಿರುತ್ತೆ ನ್ಯಾಚುರಲಿ. ಅದಕ್ಕೆ ನಮ್ಮ ಮನೆಗೆ ಬಾ ನೋಡ್ಕೋತೀವಿ ಅಂತ ಹೇಳೋ ಮನುಷ್ಯನ ಪದ್ಧತಿ. ಮನೆಗೆ ಬಂದು ನೋಡ್ಕೋತೀವಿ ಅಂತ ಯಾಕೆ ಹೇಳ್ತೇವೆ ಅಂದರೆ ಅಲ್ಲಿ ಶಕ್ತಿ ಇರೋದಿಲ್ಲ. ಅಲ್ಲಿ ಹಣ ಎಲ್ಲ ಕಡಿಮೆ ಇರುತ್ತೆ, ಅವನು ಸೌಕರ್ಯಗಳು, ಹಣ, ವ್ಯವಸ್ಥೆ ಎಲ್ಲ ಕಡಿಮೆ ಇರುತ್ತೆ. ಮನೆಯಲ್ಲಿ ಬಂದಾಗ ಜಾಸ್ತಿ ಇರುತ್ತೆ. ಅಂದರೆ ಮೂಲ ರೂಪದ ಶಕ್ತಿ ಅವತಾರ ರೂಪದಿರೋದಿಲ್ಲ ಅನ್ನೋದು ವಿಶೇಷ. ಆದರೆ ರಾಜಮಹಾರಾಜರಿಗೆ ಎಲ್ಲ ಇದ್ದಿದ್ದ ರಾಜ್ಯ ಆದ್ದರಿಂದ ಅವರಿಗೆ ವಿಶೇಷವಾದಂತಹ ಏನು ಬೇಕಾದ್ರೂ ಮಾಡಬಲ್ಲರು. ಹೋದಲ್ಲಿ ಪರಮಾತ್ಮ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ್ದರಿಂದ ಅವನಿಗೆ, ವಾಯುದೇವರಿಗೆ, ಮಹಾಲಕ್ಷ್ಮಿಗೆ ಹೊರತು ಉಳಿದವರಿಗೆ ಹೀಗಾಗೋದು ಅನಿವಾರ್ಯ. ವರುಣರ ಅವತಾರ ಶಂತನು, ಆತನಿಗೆ ಶಕ್ತಿ ಸಾಮರ್ಥ್ಯ ಆದರೆ ಮೂಲದಷ್ಟು ಇಲ್ಲ. ಗಂಗಾದೇವಿ ಹೆಂಡತಿ, ಆಕೆ ಆತನಿಂದ ತುಂಬ ಕಡಿಮೆ. ಆದರೆ ಆತನಿಗಿಲ್ಲದ ಜ್ಞಾನಾದಿಗಳೆಲ್ಲ ಆಕೆಗಿದೆ, ಕಾರಣ ಮೂಲದಿಂದನೇ ಬಂದಿದ್ದಾಳೆ. ಇದು ವಿಶೇಷ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆಗ ಹನುಮಂತ ಭೀಮಸೇನ ಮಹತ್ವ ಗೊತ್ತಾಗ್ತದೆ. ಎಂಥ ಶಕ್ತಿ ಸಾಮರ್ಥ್ಯ ಹನುಮಂತನ ಶಕ್ತಿ ಸಾಮರ್ಥ್ಯ ಅಂದರೆ, ಅವರ ಶಕ್ತಿಗೆ ಹನುಮಂತ ರುದ್ರಾದಿ ದೇವತೆಗಳು ಮೂಲ ರೂಪದಲ್ಲಿ ಬಂದರೂ ಅವ್ರನ್ನ ಗೆಲ್ಲೋದಕ್ಕಾಗೋದಿಲ್ಲ. ಅವತಾರದ ಶಕ್ತಿ ಅಷ್ಟು ಜಾಸ್ತಿ ಇದೆ ಅವರಿಗೆ. ಅದಕ್ಕೆ ಬಳಿತ್ಥ ಸೂಕ್ತದಲ್ಲಿ ಬಳಿತ್ಥ ತದ್ವಪುಷೇ ಧಾಯಿ ದರ್ಶತಂ. ಬಳಿತ್ಥ ಇತ್ಥ ಅಂದರೆ ಇತ್ಥಮೇವ. ಶ್ರೀ ಟೀಕಾಕೃತ್ಪಾದರು ನ್ಯಾಯಸೃತಿಯಲ್ಲಿ ಅದಕ್ಕೆ ಅರ್ಥ ಬರೀಬೇಕಾದ್ರೆ ಇತ್ಥಮೇವ ಮೂಲರೂಪವದೇವ ಅಂತ ಹೇಳಿದ್ದಾರೆ. ಮೂಲರೂಪದಷ್ಟೇ ಶಕ್ತಿ ಸಾಮರ್ಥ್ಯವನ್ನು ವಾಯುದೇವರು ಹೊಂದಿದ್ದಾರೆ, ಉಳಿದವರಿಗೆ ಇಲ್ಲ. ಅಂತೂ ಶಂತನ ರಾಜನಿಗೆ ಹೆಂಡತಿ ಯಾತಕ್ಕಾಗಿ ಮಾಡ್ತಾಳೆ ಗೊತ್ತಿಲ್ಲ, ಆಕೆ ಗೊತ್ತು ಈತನಿಗೆ ಗೊತ್ತಿಲ್ಲ. ಈ ರೀತಿ ನಡೆದು ಕೊನೆಗೂ ಏಳು ಮಕ್ಕಳನ್ನು ಆಕೆ ತಾನೇ ಕೊಂದು ಹಾಕಿಬಿಟ್ಲು. ಎಂಟನೆಯ ಮಗು ಅವನು ಕೊಲ್ಲೋದಕ್ಕೆ ಹೋದಂತೆ ಮಾಡಿದ್ಲು. ಆಕೆ ಕೊಲ್ಲೋ ಉದ್ದೇಶ ಇರಲಿಲ್ಲ. ವಸುಗಳು ತನ್ನನ್ನು ಕೇಳಿಕೊಂಡಾಗ ತಾ ಮಾತು ತಗೊಂಡಿದ್ದಾಳಾಗಲೇ. ಒಬ್ಬನು ದೀರ್ಘಾಯುಷಿ ಆಗಲೇಬೇಕು, ಕೊಲ್ಲೋದಿಲ್ಲ ಅಂತ ಹೇಳಿದ್ಲಲ್ಲ. ಅದಕ್ಕೋಸ್ಕರವಾಗಿ ಕೊಲ್ಲ ಹಾಗೆ ನಾಟಕ ಮಾಡಿಲ್ಲ ಹೊರತು ನಿಜವಾಗ್ಲೂ ಕೊಲ್ಲೋದಕ್ಕೆ ಹೋಗೋದಿಲ್ಲ. ಅಷ್ಟಾದರೂ ಯಾತಕ್ಕೆ ಮಾಡಿಲ್ಲ ಅಂದರೆ ಈತ ಪ್ರಶ್ನೆ ಕೇಳಬೇಕು, ಆ ಮೂಲಕ ತನ್ನ ಬಿಟ್ಟವಲಿಕ್ಕೆ ಅನುಕೂಲ ಆಗಬೇಕು, ತನ್ನ ಮೂಲರೂಪದ ಗಂಡನ ಮೂಲರೂಪದ ಹತ್ರ ತಾನು ಹೋಗಬೇಕು. ಅವತಾರ ರೂಪದಲ್ಲಿರೋದು ಆಕೆಗೆ ಅಷ್ಟು ಅನುಕೂಲ ಆಗ್ತಿದ್ದಿಲ್ಲಂತೆ. ಆಚಾರ್ಯ ಹೇಳುತ್ತಾರೆ, ನಾವಸ್ಥಿತಿ ಮಾನುಷೇ, ಮನುಷ್ಯ ರೂಪದ ವ್ಯಕ್ತಿಗಳ ಜೊತೆಗಿರೋದು, ಮನುಷ್ಯ ಲೋಕದಲ್ಲಿರೋದು ನಾತಿ ಸುಖಾಯ, ದೇವತೆಗಳಿಗೆ ತುಂಬ ಸಂತೋಷ ಕೊಡೋದಿಲ್ಲ. ಆದಷ್ಟು ಮೂಲ ರೂಪ ಹೋಗಲಿಕ್ಕೆ ಇಷ್ಟಪಡ್ತಾರೆ. ನಮ್ಮೂರಿಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ ಅಂತ ಹೇಗೆ ಅನ್ಕೋತೇವೋ ಹಾಗೆ ತಮ್ಮ ಮೂಲ ರೂಪಕ್ಕೆ ಹೋಗೋಣ ಅಂತ ಕಾಯ್ತಿರ್ತಾರೆ. ಅದು ರಾಘವೇಂದ್ರ ಸ್ವಾಮಿಗಳು ಸಹ ನಾವು ಎಷ್ಟು ಸಿರಬೇಕು ಅಂತ ಇಲ್ಲಿ ಕೇಳಿದರಂತೆ. ಇದೆಲ್ಲ ಏನು ತೋರಿಸ್ತಾ ಇದೆ, ಮೂಲ ರೂಪದ ಒಂದು ಹಿರಿಮೆ ಭಾರಿ ಜಾಸ್ತಿ ಅದು. ಅದಕ್ಕೋಸ್ಕರ ಗಂಗಾದೇವಿ ಬೇರೆ ಮೂಲ ರೂಪಕ್ಕೆ ಹೋಗಬೇಕಾಗಿತ್ತು. ಇವನು ಗಂಡನೇ ಆಗಿದ್ದರೂ ಕೂಡ ಮನುಷ್ಯ ರೂಪದಲ್ಲಿರೋದ್ರಿಂದ ಬಿಟ್ಟು ಹೋಗಬೇಕಾಗಿತ್ತು, ಬಿಟ್ಟು ಹೋಗಲು ನೆವ ಬೇಕಾಗಿತ್ತು ಆತಿಗೆ. ನೆಪಕ್ಕೋಸ್ಕರ ಇಷ್ಟೆಲ್ಲ ಕರಾರನ್ನು ಹಾಕಿತ್ತು. ಆ ಕರಾರು ಒಂದು ಉಲ್ಲಂಘನೆ ಮಾಡಿದ್ರೂ ಸಾಕಾಗಿತ್ತು, ಮೂರನ್ನು ಒಂದೇ ಕಾಲಕ್ಕೆ ಉಲ್ಲಂಘನೆ ಮಾಡಿದ. ನೀನು ಯಾರು, ಹೀಗೆ ಮಾಡೋದನ್ನು ನಾನು ಒಪ್ಪೋದಿಲ್ಲ, ಇದಕ್ಕೇನು ಕಾರಣ ಅಂತ ಕೇಳಿದ. ತಕ್ಷಣ ಆಕೆ ಹೇಳಿಬಿಟ್ಟು, ಕಾರ್ಯ ಉಲ್ಲಂಘನೆ ಮಾಡಿದ್ದೆ, ನೀನೀಗ ನಾನು ಹೊರಟು ಹೋಗ್ತೇನೆ ಅಂತ ಹೇಳಿ ಹೊರಟು ನಿಂತಲಂತೆ. ಶಂತನು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮಾತು ಅಂದರೆ ಮಾತು, ಮುಗಿದಾಯ್ತು ನಾನು ಹೋಗ್ತೇನೆ, ಯೋಚನೆ ಮಾಡಬೇಡ, ನಿನ್ನ ಮಗನ ನಾನು ಕರ್ಕೊಂಡು ಹೋಗ್ತೇನೆ, ಆದರೆ ಒಂದು ಕಾಲಕ್ಕೆ ತಂದು ವಾಪಸ್ ಬಿಡ್ತೇನೆ ಅಂತ ಹೇಳಿ ಕರ್ಕೊಂಡು ಹೊರಟು ಹೋಗಿಬಿಟ್ಲಂತೆ. ಅದಕ್ಕೆ ದೇವತೆಗಳ ರಹಸ್ಯ ಅಂದರೆ ಹಾಗೆ. ಉಪನಿಷತ್ತು ಅದಕ್ಕೆ ಹೇಳಿತ್ತು, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ದೇವತೆಗಳು ನಮ್ಮ ಜೊತೆ ನೇರ ಸಂಪರ್ಕ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಕೆಲಸ ಮಾಡಿಕೊಡ್ತಾರೆ, ಕಂಡು ಮಾಡಿಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದಕ್ಕೆ ದೇವರು ಯಾತಕ್ಕೆ ನಮಗೆ ಕಾಣೋದಿಲ್ಲ, ಮತ್ತು ಕುತ್ರ ದೇವತೆಗಳೇ ಕಾಣಕ್ಕೆ ಇಷ್ಟಪಡೋದಿಲ್ಲ, ದೇವರ ಯಾಕೆ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ, ಕಾಣೋದಕ್ಕೆ ಹೋಗೋದಿಲ್ಲ. ನೀವು ಎಲ್ಲ ಮಾಡಿಕೊಡೋ ಮತ್ತೆ ಯಾಕೆ ಕಾಣಬೇಕು ಅಂತ ದೇವರು ಹೇಳುತ್ತಾರೆ. ನಾವೇನು ತಿಳ್ಕೊಂಡ್ವಿ, ದೇವರಿಲ್ಲೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿವಿ ಅಷ್ಟೇ. ಇವತ್ತು ಅಡುಗೆ ಮಾಡಿದವನು ಕಾಣಿಸೋದಿಲ್ಲ, ಬಡಿಸೋನು ಮಾತ್ರ ಕಣ್ಣಿಗೆ ಕಾಣಿಸ್ತಾನೆ, ಯಮ್ಮ ಕಳಿಸೋರು ಕಣ್ಣಿಗೆ ಕಾಣೋದಿಲ್ಲ, ಪೋಸ್ಟ್ಮ್ಯಾನ್ ಮಾತ್ರ ಕಾಣಿಸ್ತಾನೆ, ಯಮ್ಮ ಪೋಸ್ಟ್ಮ್ಯಾನೇ ಕೊಡ್ತಾ ಅಂತ ತಿಳ್ಕೊಂಡು ಎಷ್ಟು ಮೂರ್ಖತರೋ ಹಾಗಾಗ್ತದೆ ಅಷ್ಟೇ. ಅವನು ಕಳಿಸಿದ್ರೆ ಮಾತ್ರ ಕೊಡ್ತಾನೆ ಹೊರತು, ಕಳಿಸ್ತವ್ರು ಎದುರು ಕಂಡ್ರೆ ಇವನೇ ಕೊಡ್ತಾ, ತಾನೇ ಡೈರೆಕ್ಟ್ ಕೊಡ್ತಾಯಿದ್ದು, ಇವನಿಗೆ ಎಲ್ಲ ಕೊಡ್ತಾ ಇದ್ದ, ಕಳಿಸ್ತವ್ರು ಎದುರು ಕಾಣೋದಾಗಿದ್ರೆ ನೇರ ತಾನೇ ಕೊಡ್ತಾ ಇದ್ದ. ಇವತ್ತು ದೇವತೆಗಳ ಜನಗಳು ಕೊಡ್ತಾರೆ ಅಂತ ತಿಳ್ಕೊತೇವೆ, ದೇವರು ಒಳಗೆ ನಿಂತು ಕೊಡಿಸ್ತಾನೆ, ಅದು ವಿಶೇಷ. ಕಿತ್ಕೋತಾರೆ ಜನಗಳು ಒಳಗೆ ನಿಂತು ಪರಮಾತ್ಮ ಕಿತ್ಕೊಳ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ದೇವರ ತತ್ವವನ್ನು ಬಹಳ ಗಂಭೀರ ವಿಚಾರ ಮಾಡಬೇಕಾದ್ರೆ, ಅಥಾತೋ ಬ್ರಹ್ಮ ಜಿಜ್ಞಾಸಾ ಅಂತ ಕರೆದಿದ್ದಾರೆ. ಮತ್ತೆ ಮತ್ತೆ ಆಳವಾಗಿ ಯೋಚನೆ ಮಾಡಿ ಮಾಡಿ ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಭಗವತ್ ತತ್ವ ದೇವರ ವಿಚಾರ ಅಂದರೆ ಅದು ಸಮಾಶಯ ವಿಚಾರ ಅಲ್ಲ, ಸುಲಭ ಅಲ್ಲ. ನಮ್ಮಲ್ಲಿ ಮಾತಿದೆ, ಯಾವ್ದಾದ್ರು ಮಾತಾಡಬೇಕಾದ್ರೆ ಅದೇನು ಮಹಾಬ್ರಹ್ಮವಿದ್ಯೆನಾ ಅಂತ ಕೇಳ್ತಾರೆ. ಅದೇನು ಮಹಾಬ್ರಹ್ಮವಿದ್ಯೆನಾ? ಅದು ಬ್ರಹ್ಮವಿದ್ಯೆಯಷ್ಟು ಕಷ್ಟ ಯಾವುದೂ ಅಲ್ಲ ಅಂತ ಅರ್ಥ. ಅದು ಬ್ರಹ್ಮವಿದ್ಯೆಯಷ್ಟು ಕಷ್ಟ ಯಾವುದೂ ಅಲ್ಲ. ನಮ್ಮ ಪ್ರಕಾರ ಬ್ರಹ್ಮವಿದ್ಯೆ ಭಾರಿ ಸುಲಭ, ಯಾವಾಗ ಬೇಕಾದ್ರೂ ಓದಿಬಿಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ. ಹಾಗಲ್ಲ, ತುಂಬ ಕಷ್ಟ. ಪ್ರಹ್ಲಾದರಾದ್ರೆ ಅದಕ್ಕೆ ಹೇಳಿದ್ದು, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅತಿ ಚಿಕ್ಕಂದಿನಿಂದ ದೇವರನ್ನು ಆಳವಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಹೊರಟ್ರೆ ಆಗ ಒಂದು ಕಾಲದಲ್ಲಿ ಆತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಯೋಗ ಬರ್ತದೆ ಅಂತ ಹೇಳಿದ್ರು. ಆ ಮಗುವಿಗೆ ದೇವವ್ರತ ಅಂತ ಹೆಸರು. ಎಂಟನೇ ಮಗುವಿಗೆ ಕರ್ಕೊಂಡು ಗಂಗಾದೇವಿ ಹೊರಟೋಗಿಬಿಟ್ಲು. ನಮಗೊಂದು ಪ್ರಶ್ನೆ ಬಂತು, ಯಾತ ಗಂಗಾದೇವಿ ಕರ್ಕೊಂಡು ಹೊರಟೋದ್ಲು? ನಾವು ಇಲ್ಲೇ ಬಿಡ್ತೇನೆ ಅಂತ ಮಾತು ಕೊಟ್ಟ ಮೇಲೆ ಕೊಲ್ಲೋದಿಲ್ಲ ಅಂತ ಹೇಳಿದ್ರೆ ತಂದೆ ಹತ್ರ ಬಿಡ್ಬೋದಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಇತ್ತು. ನಮಗೆ ಎಲ್ಲ ವಿಚಾರಗಳನ್ನು ನಿತ್ಯ ಜೀವನಕ್ಕೆ ಉಪಯೋಗ ಆಗ ಹಾಗೆ ಮಹಾಭಾರತ ಹೇಳ್ತಾ ಇದೆ. ವೇದವ್ಯಾಸರು ಬರೆದಿದ್ದೇ ಅದಕ್ಕೆ. ತಾಯಿ ಮಗುವನ್ನು ಯಾತ ಕರ್ಕೊಂಡು ಹೋದ್ಲು ಅಂದರೆ ಮಕ್ಕಳು ಬೆಳೀಬೇಕಾದ್ದೇ ತಾಯಿ ಹತ್ರ ಅಂತ ಹೇಳುತ್ತಾರೆ. ಕೋರ್ಟು ಕೂಡ ಅಷ್ಟೇ, ಕೇಸ್ ಹಾಕಿದಾಗ ದೊಡ್ಡವಾಗೂ ಇಲ್ಲೇ ಇರಲಿ ಸಾಮಾನ್ಯ ಹೇಳುತ್ತಾರೆ. ತಾಯಿ ಹತ್ರ ಬೆಳಿಬೇಕದು ಒಂದು. ತಾಯಿ ಹತ್ರ ಬೆಳೆದಾಗ ಅದಕ್ಕೆ ಆ ಸಂಸ್ಕಾರ ಶುರುವಾಗಬೇಕು. ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಾತಿದೆ, ತಾಯಿಯಿಂದನೇ ಮಗು ಬೆಳೆಯೋದ್ರಿಂದ ಭಾಷೆ ಕೇಳಬೇಕಾದ್ರೆ ಮಾತೃಭಾಷೆ ಯಾವುದು ಅಂತ ಕೇಳುತ್ತಾರೆ. ಪಿತೃಭಾಷೆ ಯಾವುದು ಅಂತ ಕೇಳೋದಿಲ್ಲ, ಮಾತೃಭಾಷೆ ಯಾವುದು ಅಂತ ಕೇಳುತ್ತಾರೆ. ಅದು ಮದರ್ ಟಂಗ್ ಅಂತ ಕೇಳುತ್ತೆ, ಅಲ್ಲಿ ಮದರ್ ಟಂಗ್ ಯಾವುದು ಅಂತ ಕೇಳುತ್ತಾರೆ. ಫಾದರ್ ಟಂಗ್ ಇಲ್ವೇನು ಇರುತ್ತೆ ಪಾಪ, ಆದರೆ ಮದರ್ ಟಂಗ್ ಅಂತಲೇ ಕೇಳಿದ ಕಾರಣ ಅವಳು ಅಪ್ಪ ಅಂತ ಹೇಳ್ಕೊಡೋದೇ ಅವಳು, ಪಾಪ ಅಮ್ಮ ಅಂತ ಹೇಳ್ಕೊಡೋದೇ ಅವಳು. ಆದ್ದರಿಂದ ಸ್ತ್ರೀಯರಿಗೆ ಸಂಸ್ಕೃತಿ ಶಿಕ್ಷಣ ಅತ್ಯಂತ ಅವಶ್ಯಕ ಅಂತ ಹೇಳಿದ್ದಾರೆ. ನಮ್ಮ ಜನ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಸ್ತ್ರೀಯರಿಗೆ ಜ್ಞಾನನೇ ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಸ್ತ್ರೀಯರು ವೇದಾದಿಗಳನ್ನು ಓದಿ ತಿಳ್ಕೊಳ್ಬೇಕಾಗಿಲ್ಲ ಅಂತ ಹೇಳಿದರೆ ಹೊರತು ತಿಳ್ಕೊಳ್ಳಲೇಬೇಕಾಗಿಲ್ಲ ಅಂತ ಹೇಳಲಿಲ್ಲ. ತಿಳ್ಕೊಳ್ಳಲೇಬೇಕು. ಹಿರಿಯ ನೈವೇದ್ಯ ಅಡಿಗೆ ಮಾಡ್ತಾರೆ ಅಂತ ತಿಳ್ಕೊಂಬೋಣ. ಯಾವ್ಯಾವ ನೈವೇದ್ಯ ಪದಾರ್ಥದಲ್ಲಿ ಭಗವಂತನ ಯಾವ್ಯಾವ ರೂಪ ಇದೆ, ಯಾವ್ಯಾವ ದೇವತೆಗಳಲ್ಲಿದ್ದಾರೆ ಅದು ಗೊತ್ತಿಲ್ಲದೆ ಹೋದರೆ ಅಡಿಗೆ ಅಲ್ಲೇ ಅಲ್ಲ. ಅದು ಒತ್ತು ಅಡಿಗೆಗೆ ಉಪ್ಪು ಖಾರ ಹಾಕಿದ್ರೆ ಉಪ್ಪಲ್ಲಿದೆ ಖಾರದಲ್ಲಿ ಕೂತು ಅಡಿಗೆ ಮಾಡ್ತಾನೆ. ಈ ಮಧ್ಯೆ ಆ ಖಾರ ಯಾವಾಗಲ್ಲ ಹೇಗೆ ಗೊತ್ತಿರಬೇಕು, ಅಭಿಮಾನಿ ದೇವತೆಗಳು ಯಾರೋ ಗೊತ್ತಿರಬೇಕು. ನಮಗೆ ನೀರು ಗೊತ್ತು, ನೀರಿನ ಡಿಪಾರ್ಟ್ಮೆಂಟ್ ಗೊತ್ತು, ಕನ್ಸರ್ನ್ ಆಫೀಸರ್ ಯೋಚನೆ ಮಾಡ್ತೇವೆ. ಪ್ರತಿಯೊಂದಕ್ಕೂ ಡಿಪಾರ್ಟ್ಮೆಂಟ್ ಹೇಗಿದೆಯೋ ಪ್ರತಿಯೊಂದಕ್ಕೂ ಒಬ್ಬ ದೇವತೆಗಳ ಆಧೀನ್ಯ ಒಳಪಟ್ಟ ಪದಾರ್ಥಗಳಿರೋ ಆ ಚಿಂತನೆ ಮಾಡಬೇಕು. ಜ್ಞಾನ ಬೇಕಲ್ಲ ಅವರಿಗೆ, ನಾನೇ ಇಲ್ದವ್ರು ಅಡಿಗೆ ಮಾಡಲಿಕ್ಕೆ ಬರೋದಿಲ್ಲ, ನೈವೇದ್ಯ ಮಾಡ್ಲಿಕ್ಕೆ ಬರೋದಿಲ್ಲ, ಹೆಂಗಸರಿಗೆ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಜ್ಞಾನ ಇಲ್ದ ಹೋದರೆ, ಗಂಡಸರು ನೈವೇದ್ಯ ಮಾಡ್ಲಿಕ್ಕೆ ಬರೋದಿಲ್ಲ ಆಗ ಅವರಿಗೆ ಜ್ಞಾನ ಇಲ್ದ ಹೋದರೆ, ಬರೀ ಊಟ ಮಾಡ್ತಾರೆ ಅಂದರೆ ಆ ಕೆಲಸ ದನಗಳು ಮಾಡ್ತವೆ ಅಂತ ಹೇಳಿದ್ದಾರೆ. ಪಶು ಜೀವನ ಅಂತ ಕರೀತಾರೆ. ಪಶುಗಳು ಏನು ಗೊತ್ತ, ಅದಕ್ಕೆ ತುಂಬ ಬಾಯಕ್ಕೆ ತಿಂತ ಇರುತ್ತಷ್ಟೆ, ವಿವೇಕ ಇರಬೇಕು, ಇದೇನು ಅಂತ ಕೇಳಿ ತಿಳ್ಕೊಳ್ಳೋ ಎಚ್ಚರ ಇರಬೇಕು. ಅದಕ್ಕೆ ತಾಯಿಯಿಂದ ಸಂಸ್ಕೃತಿ ಬರಬೇಕಾದ್ರಿಂದಾಗಿನೇ ಗಂಗಾದೇವಿ ತಾನು ಕರ್ಕೊಂಡು ಹೊರಟೋಗಿಬಿಟ್ಲಂತೆ. ಕಾಯ್ತಾ ಇದ್ದಾಳೆ ಎಲ್ಲಿ ಹೋದ್ಲು ಗಂಗಾದೇವಿ ಅಂದ್ರೆ ಹೇಳ್ತಾರೆ, ಬೃಹಸ್ಪತ್ಯಾಚಾರ್ಯರ ಹತ್ರ ಬಿಟ್ಲಂತ ಮಗನನ್ನು ಹೋಗಿಬಿಟ್ಟು, ಬೃಹಸ್ಪತ್ಯಾಚಾರ್ಯರ ಹತ್ರ ಬಿಡ್ತಾಳೆ. 50 ವರ್ಷಗಳ ಕಾಲ ವೇದಾಧ್ಯಯನ ಮಾಡಿಸಿದ್ರಂತ ಅವ್ರು ಬೃಹಸ್ಪತ್ಯಾಚಾರ್ಯ, 50 ವರ್ಷಗಳ ಕಾಲ ಯೋಚನೆ ಮಾಡಬೇಕಾದ. ಆಮೇಲೆ ತಮ್ಮ ಮಗನನ್ನು ಕರ್ಕೊಂಡು ಹೋಗಿಬಿಟ್ಟು ಪರಶುರಾಮ ದೇವರ ಹತ್ರ ಬಿಡ್ತಾಳೆ. ಅಲ್ಲಿ 50 ವರ್ಷಗಳ ಕಾಲ ತತ್ವಶಾಸ್ತ್ರವನ್ನು ಪರಶುರಾಮದೇವರು ಹೇಳ್ಕೊಡ್ತಾರೆ. ಏನು ಭೀಷ್ಮರ ಭಾಗ್ಯ ಲೆಕ್ಕ ಹಾಕಬೇಕು, 50 ವರ್ಷ ಬೃಹಸ್ಪತ್ಯಾಚಾರ್ಯರ ಹತ್ರನೇ ಪಾಠ, ವೇದ ಪಾಠ. ಅದಕ್ಕೆ ವಾಚಸ್ಪತಿ ಅಂತವ್ರ ಹೆಸರು, ಬೃಹಸ್ಪತಿ ವಾಚಸ್ಪತಿ ಬ್ರಹ್ಮಣಸ್ಪತಿ ಹೆಸರಿಂದ ಬೃಹಸ್ಪತ್ಯಾಚಾರ್ಯರು ಪ್ರಸಿದ್ಧ. ವೇದ ಕೋವಿದರಲ್ಲಿ ಭಾರಿ ವಿಖ್ಯಾತರಾದವರು ಬೃಹಸ್ಪತ್ಯಾಚಾರ್ಯರು. ಅವರ ಹತ್ರನೇ ಆಯಿತು ಕಾಲೇಜಲ್ಲಿ. ಯಾವ ಕಾಲೇಜು ಅಂತ ಕೇಳ್ತಾರಲ್ಲ ಆ ಟೈಪ್, ಬರೀ ಪಿ ಯು ಸಿ ಆದರೆ ಸಾಧ್ಯ, ಯಾವ ಸ್ಕೂಲು ಯಾವ ಕಾಲೇಜು ಅಂತ ಕೇಳ್ತಾರಲ್ಲ, ವೇದ ಯಾರ ಹತ್ರ ಓದಿದ್ದು, ಬೃಹಸ್ಪತ್ಯಾಚಾರ್ಯ ಹತ್ರ ವೇದ ಓದಿದ್ದಾರೆ. ಅಲ್ಲಿಯಿಂದ ಕೆಲವು ಪ್ರಶ್ನೆಗೆ ಉತ್ತರ ಸಿಕ್ತಾಗ, ವಿಷ್ಣುವಾಚಾರ್ಯರು ಬ್ರಾಹ್ಮಣರಲ್ಲ ವೇದ ಓದಿದರಲ್ಲ ಅಂದರೆ, ವೇದ ಓದಲಿಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಜನ ಅರ್ಹರಾದ್ದರಿಂದ ಭೀಷ್ಮರು ಕ್ಷತ್ರಿಯರು, ವೇದ ಓದಿದ್ರೆ ಏನು ಆಶ್ಚರ್ಯ ಇಲ್ಲ ಅದರೊಳಗೆ. ಅಲ್ಲಿಂದ ಪರಶುರಾಮ ದೇವರ ಹತ್ರ ಹೋದು, 50 ವರ್ಷಗಳ ತತ್ವವಿದ್ಯಾಭ್ಯಾಸ ಆಯಿತು. ಆಮೇಲೆ 25 ವರ್ಷಗಳ ಕಾಲ ಅವರಿಗೆ ಅಸ್ತ್ರವಿದ್ಯಾಭ್ಯಾಸ ಮಾಡಿಸಿದ್ರಂತ ಪರಶುರಾಮ ದೇವರು. ಕ್ಷತ್ರಿಯರಿಗೆ ಅಸ್ತ್ರವಿದ್ಯೆ ಬೇಕೇ ಬೇಕಲ್ಲ, ಶಸ್ತ್ರಾಸ್ತ್ರವಿದ್ಯೆ ಕ್ಷತ್ರಿಯರಿಗೆ ಬೇಕು. ಬೇರೆಯವರು ಕಲಿತ್ರೆ ತಪ್ಪು, ಅವರು ಕಲಿದೆ ಹೋದ್ರೆ ತಪ್ಪು, ಇದು ವಿಶೇಷ. ಕ್ಷತ್ರಿಯರು ಕಲಿದೆ ಹೋದ್ರೆ ತಪ್ಪು, ಬೇರೆಯವರು ಕ್ಷತ್ರಿಯ ಶಸ್ತ್ರವಿದ್ಯೆ ಕಲಿತ್ರೆ ತಪ್ಪು. ವೇದವ್ಯಾಸ ದೇವರು ಹೆಸರಿಗೆ ಬ್ರಾಹ್ಮಣ ರೂಪ, ಅದು ದುಷ್ಟ ಕ್ಷತ್ರಿಯರ ಸಂಹಾರಕ್ಕೆ ಹುಟ್ಟಿದ ರೂಪ. ಕ್ಷತ್ರಿಯರನ್ನೆಲ್ಲ ದಾರಿ ತಪ್ಪದ ಕ್ಷತ್ರಿಯರನ್ನೆಲ್ಲ ನಿರ್ನಾಮ ಮಾಡಿ ಜಗತ್ತಿನಲ್ಲಿ ಧರ್ಮ ವ್ಯವಸ್ಥೆಯನ್ನ ಮತ್ತೆ ನೆಲೆಗೊಳಿಸಿದ ರೂಪ ಪರಶುರಾಮ ರೂಪ. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೆಣ್ಯ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಆಚಾರ್ಯರು ವೇದ ಪರಶುರಾಮ ದೇವರನ್ನ ವಿಶೇಷ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ತಮ್ಮ ದ್ವಾದಶಸ್ತೋತ್ರಾದಿ ಕೃತಿಗಳೊಳಗೆ. 25 ವರ್ಷಗಳ ಕಾಲ ಅಸ್ತ್ರವಿದ್ಯಾಭ್ಯಾಸ ಮಾಡಿಸಿ ಅದು ಗಂಗಾದೇವಿ ಮಗನ ಕರ್ಕೊಂಡು ಬಂತು, ಭೂಲೋಕ ಕರ್ಕೊಂಡು ಬಂತು. ನಮಗೆ ಲೆಕ್ಕ ಗೊತ್ತಾಯ್ತೀಗ, ಓದಿದ್ದೆ 125 ವರ್ಷ ಆಗಿತ್ತು ಮಗು, 125 ವರ್ಷ. ಶಂತನ ರಾಜ ಯೋಚನೆ ಮಾಡಿಲ್ಲ, ಇದು ತಮಾಷೆ, 125 ವರ್ಷ ಬಹುಶಃ 4-5 ತಾಸು ಬರದೆ ಹೋದ್ರೆ ಹೋದ್ರು ಅಂತ ಅರ್ಥ, ಇನ್ನೇನು 40 ಆದರೂ ಬಹುಶಃ ಕೈಕೊಟ್ರು ಅಂತಾನೆ ಅರ್ಥ. 125 ವರ್ಷ ಆಗಿದೆ, ಇನ್ನು ಕಾಯ್ತಾನೆ ಇದ್ದಾನೆ, ಇವತ್ತಲ್ಲಿ ಬಂದೇ ಬರ್ತಾಳೆ. ಯಾಕೆ ಗಂಗಾದೇವಿ ಅಂತ ಗೊತ್ತಾಗ್ಬಿಡ್ತಲ್ಲ, ಗಂಗೆಯನ್ನು ಮುಟ್ಟಿ ಮಾತು ಕೊಟ್ಟರೇನೇ ಪ್ರಮಾಣ ಅಂತ ಕರೀತಾರೆ. ಇನ್ನು ಗಂಗೆನೇ ಮಾತು ಕೊಟ್ಟ ಮೇಲೆ ಯೋಚನೆ ಇಲ್ಲ. ಹಳ್ಳಿಗರಲ್ಲಿ ಪದ್ಧತಿ, ನೀರು ಹಿಡ್ಕೊಂಡು ಹೇಳಿಬಿಟ್ರು ಅಂದರೆ ಅದಕ್ಕೆ ನೀರಿಂದ ಯಾಕೆ ಕೊಡು ಕೃಷ್ಣಾರ್ಪಣ ಅಂತ ಹೇಳೋದು, ಅದಕ್ಕೆ ಸಾಕ್ಷಿ ಅಂತ ಅರ್ಥ, ದೇವತೆಗಳೇ ಸಾಕ್ಷಿ. ಅದಕ್ಕೆ ಗಂಗಾದೇವಿ ಮಾತು ಸುಳ್ಳಾಗೋದೇ ಇಲ್ಲ, ಕಾಯ್ತಾನೇ ಇದ್ದ. ಒಂದು ದಿವಸ ಸಂಶಯ ಪಡಲೇ ಇಲ್ಲ, ತಾ ಬರ್ತಾಳೆ ಅನ್ಕೊಳ್ಳೇ ಇಲ್ಲ, ಬಂದೇ ಬರ್ತಾಳೆ ಅಂತ ಕಾದ. ಕೊನೆಗೆ ಒಂದು ದಿವಸ ಬೇಟೆಗೆ ಅಂತೇಳಿ ಮತ್ತೆ ಅದೇ ಹರಿದ್ವಾರ ಪ್ರಾಂತದಲ್ಲಿ ಹೊರಟಿದ್ದ. ಆತನಿಗೆ ಆ ಕಾಲ ಸ್ವಲ್ಪ ಬಾಯಾರಿಕೆ ಆಯಿತು ಪಾಪ, ನೀರು ಹುಡ್ಕೊಂಡು ಹೊರಟ. ಹೆತಾಪ್ರ ಗಂಗಾ ನದಿನೇ ಇತ್ತು, ನೀರು ಕುಡಿಲಿಕ್ಕೆ ಅಂತ ಹೋದ. ಆತನಿಗೆ ಆಶ್ಚರ್ಯ ಆಯಿತು, ಯಾಕೆ ಅಂದರೆ ಗಂಗಾದ ನೀರು ತುಂಬ ಕಡಿಮೆ ಇತ್ತಂತೆ ನೀರು. ಇವತ್ತಾದ್ರೂ ಇಲ್ಲದೆ ಹೋದ್ರೂ ಆಶ್ಚರ್ಯ ಆಗೋದಿಲ್ಲ, ನ್ಯಾಚುರಲ್ ಅನ್ಕೊಂಡ್ಬಿಡ್ತೇವೆ ನಾವು. ಗಂಗಾ ನದಿಯಲ್ಲಿ ನೀರು ತುಂಬ ಹರಿಬೇಕಾದ ನದಿ ಅದು, ತುಂಬ ಚಿಕ್ಕದ ಹರಿತಾ ಇತ್ತು. ಆತನಿಗೆ ಬಾಯಾರಿಕೆಗಿಂತ ಜಿಜ್ಞಾಸೆ ಜಾಸ್ತಿ ಆಯಿತು, ಗಂಗಾ ನದಿ ಯಾಕೆ ಹೀಗೆ ಕಡಿಮೆ ನೀರಾಯಿತು ಅಂತ ಯೋಚನೆ ಮಾಡಿಕೊಂಡಂತೆ. ಇದು ಗಂಗಾ ನದಿಯ ಬಗ್ಗೆ ಒಂದು ವಿಶೇಷ ಅದು. ಗಂಗಾ ನದಿ ಯಾವಾಗಲೂ ತುಂಬಿ ಹರಿತಕ್ಕಂಥ ನದಿ ಅದು. ಮಳೆಗಾಲದಲ್ಲಿ ಮಳೆ ನೀರು ಬರುತ್ತೆ, ಬೇಸಿಗೆಯಲ್ಲಿ ಹಿಮ ಕರಗೆ ನೀರು ಬರುತ್ತೆ ಅದರೊಳಗೆ. ಹೀಗಾಗಿ ಎಲ್ಲ ಕಾಲಕ್ಕೂ ನೀರು ಸಾಕಷ್ಟು ಇರುತ್ತೆ. ಇವತ್ತು ನೋಡಬೇಕು, ಕಾಶಿಯಲ್ಲೆಲ್ಲ ಹೋಗಿರ್ತಾರಲ್ಲ, ಈ ನೀರು ತುಂಬಿ ಹರಿತಾ ಇರತಕ್ಕ ಸನ್ನಿವೇಶವನ್ನು ಗಮನಿಸ್ತೇವೆ. ಫ್ರೆಂಡ್ಸ್ ಬಂದ ಇನ್ನೂ ಜಾಸ್ತಿ ಆಗುತ್ತೆ, ತುಂಬ ಕಡಿಮೆ ಆಗೋ ಸಂಭವ ಇಲ್ಲವೇ ಇಲ್ಲ. ಅದಕ್ಕೆ ಗಂಗಾ ಜೋಡಿಸ್ಬೇಕು ತ್ಯಾಕಂತಾರೆ ಗೊತ್ತೇನು, ಎರಡು ಕರಿ ಖಾಲಿ ನದಿ ಜೋಡಿಸೇನು ಉಪಯೋಗ, ಇದು ಖಾಲಿ ಅದು ಖಾಲಿ ಅದು ಜಾಗ ಜೋಡಿಸ್ಬೇಕಿತ್ತು. ಆದರೆ ನೀರು ಸಾಕಷ್ಟು ಇರೋದೇ ಅದಕ್ಕೆ ಅಡ್ವಾಂಟೇಜ್ ಬರಲಿಕ್ಕೆ ಕಾರಣ ಆಯಿತು ಅಂತ. ಗಂಗಾನದಿ ನೀರು ತುಂಬಿ ಹರಿಬೇಕು, ಇದೇನು ಇಷ್ಟು ಕಡಿಮೆ ಆಗಿದೆ ಅಂತ ಯೋಚನೆ ಮಾಡಿದನಂತೆ. ಈ ಜನಗಳ ಸ್ವಭಾವ ನೋಡಿ, ಆತನ ಬಾಯಾರಿಕೆಗಿಂತ ಆ ವಿಷಯ ತಿಳ್ಕೊಳ್ಳೋ ಅಪೇಕ್ಷೆ ಜಾಸ್ತಿ ಆಯ್ತಂತೆ. ನೀರು ಕುಡಿಲಿಕ್ಕೆ ಹೋಗಲೇ ಇಲ್ಲ, ನೋಡ್ತಾ ನಿಂತ್ಕೊಂಡು ಯಾಕೆ ಹೀಗಾಗಿದೆ ಅಂತ ಹೇಳಿಬಿಟ್ಟು. ನಮ್ಮ ಜನ ಒಂದು ಇದನ್ನು ಮಾಡ್ತಾರೆ, ಕ್ರಿಕೆಟ್ ನೋಡ್ತಿರ್ಬೇಕಾದ್ರೆ ಊಟ ತಿಂಡಿ ಎಲ್ಲ ಮರ್ತು ಬಿಡ್ತಾರೆ ಆ ಟೈಪ್. ಅಂದರೆ ಜನಕ್ಕೆ ಆಟ ನೋಡ್ಬೇಕಾದ್ರೆ ಮೈ ಮರೀತಾರೆ, ಆತ ಜ್ಞಾನಕ್ಕೋಸ್ಕರ ಮೈ ಮರುತ್ತಂತೆ ಪುಣ್ಯಾತ್. ನೀರು ಕುಡಿಯೋ ಯೋಚನೆ ಬಿಟ್ಟ, ಹಾಗೆ ನೋಡ್ತಾ ಹೋದ ಮೇಲಕ್ಕೆ ದೊಡ್ಡ ಅಣೆಕಟ್ಟು ಕಾಣಿಸುತ್ತಂತೆ, ದೊಡ್ಡ ಅಣೆಕಟ್ಟು ಕಾಣಿಸ್ತು. ಮಹಾಭಾರತದ ಹೊಸ ವಿಷಯ ಇದು, ಅದು ಫಸ್ಟ್ ಅಣೆಕಟ್ಟಿನ ಕಾನ್ಸೆಪ್ಟ್ ಮಹಾಭಾರತದಲ್ಲಿ ಬಂದಿದೆ. ಇದು ಇತ್ತೀಚಿರದು, ನಾವು ಕಟ್ಟಿ ಇವೆಲ್ಲ ನಾವು ಕಾಣೋದು ಇತ್ತೀಚೆಗೆ, ಆದರೂ ಕೂಡ ಮೊದಲ ಅಣೆಕಟ್ಟಿನ ಉಲ್ಲೇಖ ಬರೋದು ಮಹಾಭಾರತದಲ್ಲಿ. ನೋಡ್ತಾನೆ ದೊಡ್ಡ ಅಣೆಕಟ್ಟು, ಅದು ಯಾವ್ದ್ರು ಗೊತ್ತೇನು, ಸಿಮೆಂಟ್ ಗಿಮೆಂಟ್ ಇಟ್ಟಿಗೆ ಸಿಮೆಂಟ್ ಕಟ್ಟಿದ್ದಲ್ಲ, ಬಾಣಗಳ ಅಣೆಕಟ್ಟಂತೆ, ಬಾಣಗಳ ಬರೀ ಬಾಣಗಳ ರಾಶಿ, ನೀರೆಲ್ಲ ಸ್ಟಾಕ್ ಆಗಿಬಿಟ್ಟಿದೆ, ಇವೆಲ್ಲ ಹರಿತಾ ಇದೆ. ನೋಡಿದ ತುಂಬ ಕುತೂಹಲ ಆಗಿತ್ತು, ಇದೇನಿದು, ನದಿಗೆ ಅಣೆಕಟ್ಟು ಕಟ್ಟಿದ್ದಾನೆ ಬಾಣದಿಂದ ಅಂತ ಹೇಳಿದ ಮೇಲೆ, ಇವನು ಯಾರೋ ಮಹಾನುಭಾವ, ಬಾಣಗಳು ಬರ್ತಾ ಇದೆ, ಸರಸರಸರ ಬಂದ್ಬಿಡ್ತಾ ಇದೆ, ಅಣೆಕಟ್ಟು ಡೆವಲಪ್ ಆಗ್ತಾನೆ ಇದೆ. ನೋಡಿಬಿಟ್ಟು ಆ ದಿಕ್ಕು ನೋಡ್ತಾನೆ, ಬಾಣ ಬರೋ ದಿಕ್ಕನ್ನು ನೋಡ್ತಾನೆ, ಒಬ್ಬ ತರುಣ ವೇಗವಾಗಿ ಬಾಣ ಒಂದರ ಮೇಲೆ ಹೊಡಿತಾ ಇದ್ದಾನೆ ಬಾಣಗಳನ್ನು, ಅದ್ಮೇಲೆ ಕೆರತಾ ಇದೆ. ಆಶ್ಚರ್ಯಪಟ್ಟ, ಏನು ಎಂಥ ಪ್ರತಿಭಾವಂತ ಇವನು, ಬಿಲ್ಲು ಬಾಣಗಳಿಂದ ಏನೇನು ಕೆಲಸ ಮಾಡಿದ್ದು ಕೇಳಿದ್ದೇವೆ, ಈ ಗಂಗಾ ನದಿಗೆ ಅಣೆಕಟ್ಟು ಕಟ್ಟೋ ಸಾಮರ್ಥ್ಯ ಇದೆಯಲ್ಲ, ಯಾವ ಪುಣ್ಯಾತ್ಮನೋ ಈತ ಅಂತ ಮಾತಾಡ್ಸಕ್ಕೆ ಹೋದ್ರೆ ಮಾಯ ಆಗಿಬಿಡ್ತಾನೆ ಹುಡುಗ, ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆ ಯೋಚನೆ ಮಾಡಿದೆ, ಇದು ಇನ್ನೂ ಆಶ್ಚರ್ಯ ಆಯ್ತು ಆತನಿಗೆ. ಶಸ್ತ್ರಾಸ್ತ್ರ ವಿದ್ಯೆ ಗೊತ್ತಿದೆ ಅಷ್ಟೇ ಅಲ್ಲ, ಮಾಯವಾದ ವಿದ್ಯೆಯೂ ಗೊತ್ತಿದೆ ಅಂತ ಆಯ್ತಲ್ಲ. ಇನ್ನೂ ಆಶ್ಚರ್ಯಪಟ್ಟ, ಇನ್ನೂ ನೋಡ್ತಾ ಕೂತ್ಕೊಂಡು, ಎಲ್ಲ ಹೋದ ಹುಡುಗ ಅಂತ ನೋಡ್ತಾ ಕೂತಾಗ ಇನ್ನೊಂದು ಕಡೆಗೆ ಕಂಡ, ಮಾತಾಡಿಸಕ್ಕೆ ಗಂಗಾದೇವಿ ಅಲ್ಲಿ ಬಂದ್ಲು. ಆ ಹುಡುಗನ ಕರೋಡು ಹತ್ರ ಬಂದ್ಲಂತೆ, 125 ವರ್ಷದ ಹುಡುಗ, ಯಾರಾದ್ರೂ ಕೇಳ್ಬಿಟ್ರೆ ಆಶ್ಚರ್ಯ, 125 ವರ್ಷದ ಹುಡುಗ, 20 ವರ್ಷದ ಬದುಕರದ ಕಾಲ ಇದು, 15-20 ವರ್ಷಕ್ಕೆ ಬದುಕಿದ್ದಾಗ ಏನ್ ಕೇಳಿ ನೀವೇ ಮಾಡಿ, ನೀವೇ ನನ್ನ ಕೈಲಿ ಆಗೋದಿಲ್ಲ ಅನ್ನ ಹೇಳೋ ಕಾಲ ಇದು ಅಂತ, ಊಟ ಬಿಟ್ಟು ಎಲ್ಲ ಇನ್ನೊಬ್ರಿಗೆ ಹೇಳೋ ಕಾಲ ಅಂತ ಹೊತ್ತಿರೋ 125 ವರ್ಷದ ಹುಡುಗ ಅಷ್ಟು ಇದ್ದಿದ್ದಾನೆ. ಆಶ್ಚರ್ಯಪಟ್ಟಾಗ, ಯಾರ ಮಗನೋ ಅನ್ಕೊಂಡಂತೆ, ಪಾಪ ಯಾರ ಮಗನೋ, ಏನೋ ಪುಣ್ಯಾತ್ಮ, ಏನು ವರ್ಚಸ್ವಿಯಾಗಿದ್ದಾನೆ, ಏನು ಅದ್ಭುತವಾದ ಸಾಮರ್ಥ್ಯ ಗಳಿಸಿದ್ದಾನೆ, ಯಾರ ಮಗನೋ ಅಂದ್ಕೋತಿರ್ಲಿಕ್ಕೆ ಆಕೆ ಬಂದು, ರಾಜ ನಿನ್ನ ಮಗ ಇವನೇ ತಗೋ ಅಂತ ಕೊಟ್ಲೆ. ಎಷ್ಟು ಖುಷಿಯಾಗಿರ್ಬೇಕು ರಾಜನಿಗೆ ಯೋಚನೆ ಮಾಡಿ, ಕರ್ಕೊಂಡು ಹೋಗಿದ್ನಲ್ಲ 8ನೇ ಮಗುವನ್ನ, ನೋಡು ಹೇಗೆ ಬೆಳೆಸಿದ್ದೇನೆ ಅಂತಂದು ಒಪ್ಪಿಸಿದ್ಲಂತೆ. ಇದು ಆಕೆ ನ್ಯಾಯ ಸಲ್ಲಿಸಿದ ರೀತಿ ಆ ಮಗುವಿಗೆ. ಎಲ್ಲ ಏನಿದು ಅಂತ ಕೇಳಿ ಎಲ್ಲ ಹೇಳ್ತಾಳೆ, ಈ ರೀತಿ ಇವರತ್ರ ಓದಿದ್ದೆ, ಅವರತ್ರ ಓದಿದ್ದಾನೆ, ಅದಕ್ಕೆ ಹೀಗೆ ಮಾಡಿದೆ. ನೇರ ತನ್ನ ಮಗ ಅಂತ ಒಪ್ಪಿಸ್ಬಾರ್ದೆ, ಒಪ್ಪಿಸೋದಿಲ್ಲ, ಯಾಕೆ ಏನು ಮಾಡ್ತಾನೆ ಅದು ಕೇಳಬೇಕಾಗುತ್ತೆ. ಆಮೇಲೆ ಏನು ಏನು ಮಾಡ್ತಾನೆ ಅವರ ಕಥೆನೇ ತೋರಿಸ್ಬಿಟ್ರೆ, ಆ್ಯಕ್ಚುಲಿ ಪ್ರಾಕ್ಟಿಕಲ್ಲೇ ತೋರಿಸ್ಬಿಟ್ರೆ, ಈ ಮಗನ ಪರಿಚಯ, ಆತನ ಗುಣ ಪರಿಚಯ ಮಾಡಿಕೊಂಡು ಮಗನ ಪರಿಚಯ ಮಾಡ್ಕೊಂಡು ಬಿಟ್ರೆ ಎಷ್ಟು ಆತನ ಹೆಮ್ಮೆ ಆಗಬೇಕು. ಇದಕ್ಕೆ ಯೋಗ ಅಂತ ಕರೀತ. ವಿಷಯವನ್ನು ತಿಳಿಸೋದೆಷ್ಟು ಮುಖ್ಯನೋ ಅದು ಪರಿಣಾಮಕಾರಿಯಾಗಬೇಕು. ಗಂಗಾದೇವಿಗೆ ಮಗ ಎಷ್ಟು ಪ್ರತಿಭಾವಂತನಾಗಿದ್ದಾನೆ ಅಂತ ತಿಳಿಸ್ತಾನೆ ಮಗನಂತ ಪರಿಚಯ ಮಾಡಿಕೊಡಬೇಕು. ಅದನ್ನು ಹಾಗೆ ಮಾಡಿದ್ದಕ್ಕೋಸ್ಕರ ಆದರೆ ಭಾರಿ ಖುಷಿಯಾಯಿತು. ಒಂದು ಪ್ರಶ್ನೆ ಬಂತು ನಮಗೆ, 125 ವರ್ಷದ ಹುಡುಗ ಅಂತಿರಲ್ಲ, ಹೇಗೆ ಸಾಧ್ಯ ಇದು ಅಂತ ಪ್ರಶ್ನೆ. 125 ವರ್ಷ ಇರೋದೇ ಇಲ್ಲ ಹೊಟ್ಟ ಹುಡುಗ ಗಿಡಗ ಪ್ರಶ್ನೆ ಇಲ್ಲ, ಮುದುಕನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಬಿಟ್ಟಿರ್ತಾನೆ, ಹೇಗೆ ಸಾಧ್ಯ ಇದು. ಅದಕ್ಕೆ ಹೇಳ್ತಾರೆ, ಆತ ಎಲ್ಲಿದ್ದ, ದೇವಲೋಕದಲ್ಲಿ ಇದ್ದ. ದೇವಲೋಕದಲ್ಲಿ ಇದ್ದ ಆದ್ರಿಂದ ಮನುಷ್ಯ ಬಾಣದ ಎಫೆಕ್ಟ್ ಆಗೇ ಇಲ್ಲ ತನಗೆ. ಅಷ್ಟು ವರ್ಷ ಆದರೂ ಕೂಡ ಹುಡುಗ, ಚಿಕ್ಕ ಹುಡುಗ, ಹುಡುಗ ಇದ್ದಾಗಿದ್ದಾನಲ್ಲ, ಹುಡುಗನೇ ಇದ್ದಾನೆ, ಏಜ್ ಆಗಿದೆ, ಹುಡುಗ ಇದ್ದಾಗಿದ್ದಾನೆ. ಇದನ್ನು ಹೇಗೆ ನಂಬಬೇಕು ಅಂತ ಕೇಳಕ್ಕೆ ಹೋಗಲೇಬೇಡಿ. ಇದು ಶಾಸ್ತ್ರ ಹೇಳ್ತದೆ, ಲೋಕದಿಂದ ಲೋಕಕ್ಕೆ ಹೋದಾಗ ಅದರಲ್ಲಿ ಸಾಕಷ್ಟು ಬದಲಾವಣೆ ಆಗಲಿಕ್ಕೆ ಶುರುವಾಗುತ್ತೆ. ಥಿಯರಿ ಆಫ್ ರಿಲೇಟಿವಿಟಿ ಅಂತ ಏನು ಕರೀತಾರೆ, ಅದರ ಒಂದು ಅನೇಕ ಅಂಶಗಳು, ಇದು ಒಂದು ಅಂಶ. ಅನೇಕ ಅಂಶಗಳಲ್ಲಿ ಕಾಲಮಾನದಲ್ಲಿ ತುಂಬ ವ್ಯತ್ಯಾಸವಾಗುತ್ತೆ. ಭೂಲೋಕದ ಕಾಲಮಾನಕ್ಕೂ ಅಲ್ಲಿಯ ಕಾಲಮಾನಕ್ಕೂ ತುಂಬ ವ್ಯತ್ಯಾಸ ಉಂಟಾದ್ರಿಂದ ಹಾಗೆ ನಡೆಯಿತು. ಅದಕ್ಕೆ ನಮ್ಮಲ್ಲೇ ಒಂದು ಕಾಣ್ತೇವೆ ನಾವು, ಅದನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತಾನೆ ನೋಡಿ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಎಷ್ಟು ಒಳ್ಳೆ ಫ್ರೆಶ್ ಆಗಿರುತ್ತೆ. ಇನ್ನು ಇವತ್ತಿಂದ ಅಂತ ಇಲ್ಲ, ಇಲ್ಲ ಹೋದವಾರದ್ದು ಅಂತ ಹೇಳ್ತಾರೆ, ಅನ್ನ ಸಾರನ್ನೇ ಹೇಳೋ ಕಾಲ ಇದು ಅಂತ, ಹೋದವಾರದ್ದು ಅಂತ ಹೇಳ್ಬಿಡ್ತಾರಪ್ಪ. ಫ್ರೆಶ್ ಆಗಿದೆ, ಫ್ರಿಡ್ಜಲ್ಲಿ ಇಟ್ಟಿದೆ. ಫ್ರಿಡ್ಜಲ್ಲಿಟ್ಟರೆ ವಾರಗಟ್ಟಲೆ ಫ್ರೆಶ್ ಆಗಿರಬೇಕಾದ್ರೆ ಆ ದೇವಲೋಕದಲ್ಲಿದ್ರೆ ಹೇಗಿರಬೇಕು ಲೆಕ್ಕ ಹಾಕಿ. ಅದಕ್ಕೆ ದೇವಲೋಕ ಅಂದರೆ ಸಾಮಾನ್ಯ ಲೋಕ ಅಲ್ಲ. ಅದಕ್ಕೆ ಜನ ಯಾತಕ್ಕೆ ಹೋಗಿ ಇಷ್ಟಪಡ್ತಾರೆ ಅಲ್ಲಿಗೆ, ಅಂತ ಲೋಕಕ್ಕೆ ಗೊತ್ತು, ಫಾರಿನ್ಗೆ ಹೋಗ್ಬೇಕಾದ್ರೆ ಯಾಕೆ ಇಷ್ಟಪಡ್ತಾರೆ, ಇಲ್ಲಿ ಸಿಗದೇ ಇರೋ ಎಷ್ಟೋ ಪದಾರ್ಥ ಅಲ್ಲಿ ಸಿಗುತ್ತೆ, ಇಲ್ಲಿಗಿಂತ ಎಷ್ಟೋ ಭಿನ್ನವಾದ ವಾತಾವರಣ ಉಂಟು ಅಂತಾನೆ ಜನಕ್ಕೆ ಗೊತ್ತಾಗಿರೋದು. ಹಿಂದಿನ ಕಾಲದ ಜನಕ್ಕೆ ಇವತ್ತಿನ ವಿದೇಶಗಳ ಪರಿಚಯ ಸಾಕಷ್ಟು ಆಗಿದೆ, ಆದರೆ ಹಿಂದಿನ ಕಾಲದ ಜನಕ್ಕೆ ಶಾಸ್ತ್ರಗಳ ಮೂಲಕ ಬೇರೆ ಲೋಕಗಳ ಪರಿಚಯ ಆಗಿತ್ತು ಅವರಿಗೆಲ್ಲ ಕೂಡ. ಆದ್ದರಿಂದನೇ ರಾಜ ಮಹಾರಾಜರುಗಳೆಲ್ಲ ತಮ್ಮ ಸಾಹಸವನ್ನು ಆ ರೀತಿ ಮೇರೆ, ದುಷ್ಯಂತ ಇಂದ್ರದೇವರ ಜೊತೆಗೆ ಸೇರಿ ಯುದ್ಧ ಮಾಡಿ ರಾಕ್ಷಸರನ್ನು ಗೆದ್ದು ಬಂದನಂತೆ, ಮುಜುಕುಂದ ರಾಜ ಹಾಗೆ ಮಾಡ್ತಾನೆ. ಈ ರೀತಿ ದೇವಲೋಕದ ಕಾಂಟ್ಯಾಕ್ಟ್ ಇಟ್ಕೊಂಡ ಜನ ಅವರೆಲ್ಲ ಕೂಡ. ಆದ್ದರಿಂದನೇ ಅಂಥ ಬದಲಾವಣೆಗಳು ಸಹಜವಾಗಿ ಆಗೇ ಆಗುತ್ತೆ. ಅದರಲ್ಲಿ ಕೆಲ ಫ್ರಿಜ್ ಸರಿಯಾಗಿಲ್ದ ಹೋದ್ರೆ, ಎಫಿಷಿಯೆಂಟ್ ಇಲ್ದ ಹೋದ್ರೆ ಸ್ವಲ್ಪ ಹಳಿಸಿರುತ್ತೆ, ಒಳ್ಳೆ ಎಫಿಷಿಯೆಂಟ್ ಇದ್ದು ಜೋರಾಗಿರುತ್ತೆ, ಅದ್ರ ಕ್ವಾಲಿಟಿ ವೇರಿ ಆಗುತ್ತಲ್ಲ. ಈ ಫ್ರಿಡ್ಜಲ್ಲೇ ಕ್ವಾಲಿಟಿ ವೇರಿ ಆಗೋ ಹಾಗೆ ಲೋಕಗಳಲ್ಲಿ ತಾರತಮ್ಯ ಉಂಟು. ಮತ್ತೆ ಅದು ಬ್ರಹ್ಮಲೋಕದಲ್ಲಂತೂ, ಬ್ರಹ್ಮಲೋಕದಲ್ಲಿ ಅವರಿಗೆ ವಯಸ್ಸಾಗೋದು ಅದನ್ನು ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಿ, ಈಗ ಬೇಡ, ಇಡೀ ಕೋಟಿ ಕೋಟಿ ವರ್ಷಗಳಿಗೆ ಅವ್ರು 100 ವರ್ಷ ಆಗುತ್ತೆ ಅಂತ ಅಷ್ಟೇ. ಅವರಿಗೆ ಕೋಟಿ ಕೋಟಿ ವರ್ಷಗಳಿಗೆ 100 ವರ್ಷ ಆಗೋದು ಬ್ರಹ್ಮದೇವರ ಲೋಕದ ಭಾರಿ ವಿಶೇಷ ಅದು, ಅಂತ ಸಾಮರ್ಥ್ಯ ಇರೋ ಲೋಕ ಅದು. ಆದ್ರಿಂದಾನೇ ಅವರಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ ಚಿಕ್ಕ ತರುಣರಂತೆ ಆಕಾರ ಇತ್ತೆ ಹೊರತು ಬದಲಾವಣೆ ಆಗೇ ಇರಲಿಲ್ಲ. ಮಗ ನೋಬ್ ಹೊರಟೋಗ್ಬಿಟ್ಲಾಕಿ. ದೇವ ವ್ರತ ಅನ್ನೋ ಹೆಸರು ಸಾರ್ಥಕವಾಗಿತ್ತು. ಬಂದವರು 4 ವರ್ಷ ಇದ್ದರಂತಾಗಿದೆ ದೇವವ್ರತ. 4 ವರ್ಷ ತಂದೆ ಹತ್ರ ಇರ್ತಾರೆ, ತಾಯಿ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ, ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಇದ್ದ ಆಮೇಲೆ ಹೇಳಿದಾರಂತೆ, ಅಪ್ಪ ಇನ್ನೂ ಸ್ವಲ್ಪ ಓದ್ಕೊಂಬರ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಓದ್ಕೊಂಬರ್ತೇನೆ. ಜನಗಳು ಮೊದಲು ಓದು ಬೇಡ ಅಂತಾರೆ, ಓದಿನ ರುಚಿ ಗೊತ್ತಾದ ಮೇಲೆ ಓದು ಬೇಡ ಅಂತ ಯಾರು ಅನ್ನೋದೇ ಇಲ್ಲ. ಅದು ಆಶ್ಚರ್ಯ. ಚಿಕ್ಕ ಮಕ್ಕಳು ಹತ್ಕೋತ ಸ್ಕೂಲಿಗೆ ಹೋಗ್ತಾರೆ, ಆಮೇಲೆ ಬೇರೆ ದೇಶಕ್ಕೆ ಹೋಗ್ತಾರೆ, ಓದಲಿಕ್ಕೆ ಶುರು ಮಾಡಿಬಿಡ್ತಾರೆ. ಪಕ್ಕದ ಮನೆ ಸ್ಕೂಲ್ ಹೋಗಿ ಅಳ್ತಿರ್ತಾರೆ, ಪಕ್ಕದ ಮನೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಓಳೋ ಅಂತ ಅಳ್ತಾರೆ, ಆಮೇಲೆ ಬೇರೆ ದೇಶಕ್ಕೆ ಹೋಗ್ಬೇಡದೆ ಹೋಗೇ ಹೋಗ್ತೀರಿ ಅಂತ ಹೇಳ್ತಾರೆ. ಯಾತಕ್ಕೆ? ಅದರ ಒಂದು ಅಭಿರುಚಿ ಡೆವಲಪ್ ಆಯಿತು ಅಂದರೆ ಕಂಟ್ರೋಲ್ ಮಾಡೋಕೆ ಆಗೋದೇ ಇಲ್ಲ. ನಾನು ಮತ್ತೆ ಹೋಗ್ತೇನೆ ಓದೋದಕ್ಕೆ, ಇನ್ನೂ ವೇದ ಓದ್ತೇನೆ, ಇನ್ನೂ ನಾನು ಶಾಸ್ತ್ರ ಓದ್ತೇನೆ ಅಂತ ಹೇಳಿದಾಗ ತಂದೆ ಯಾವುದಕ್ಕೆ ಬೇಕಾದ್ರೂ ಮಕ್ಕಳು ಬೇಡ ಅನ್ಬೋದಂತೆ. ಜ್ಞಾನ ಕಾರ್ಯಕ್ಕೆ ಮಾತ್ರ ಬೇಡ ಅಂತ ಹೇಳಬಾರದು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಯಾವುದಿದೆ? ಅದು ವೇದಜ್ಞಾನ, ಬ್ರಹ್ಮಜ್ಞಾನ, ಎರಡು ನೇರವಾದ ಜ್ಞಾನಗಳು. ಉಳಿದೆಲ್ಲ ಜ್ಞಾನಗಳು ಅಂಗಗಳು. ಇದು ಮುಖ್ಯವಾದ ಜ್ಞಾನ. ಇದು ಅದಕ್ಕೆ ಬೇಡ ಅಲ್ಲ, ಸಾಧ್ಯವೇ ಇಲ್ಲ. ಅವಶ್ಯ ಹೋಗಿ ಬಾ ಅಂತ ಹೇಳಿ ತಕ್ಷಣ ಮತ್ತೆ ಹೊರಟುಬಿಟ್ರಂತೆ. ಹುಟ್ಟಿದಾಗ ಹೋದವರು ಬಂದಿದ್ದು 125 ವರ್ಷ ಆದಮೇಲೆ, ಈ ಸರ್ತಿ ಬಂದಿದ್ದು ಅವರು ಮತ್ತೆ 400 ವರ್ಷ ಆದಮೇಲೆ ವಾಪಸ್ ಬರ್ತಾರೆ. 400 ವರ್ಷ ಲೆಕ್ಕ ಹಾಕಿ ಹೋದವರು 50 ವರ್ಷಗಳ ಕಾಲ ಮತ್ತೆ ಬೃಹಸ್ಪತಿ ಆಚಾರ ಹತ್ರ ಹೋದರು, ಅಲ್ಲಿ ವೇದ ಓದ್ತಾ ಕೂತರು. 50 ವರ್ಷ ಮತ್ತೆ ವೇದ ಓದಿದರು. ಪುರುಷಾಯುಷೋರ್ಧತಃ ಆಚಾರ ಬರೀತಾರೆ, ಪುರುಷಾಯುಷೋ ಅರ್ಧತಃ. 50 ವರ್ಷ ಓದಿ ಅಲ್ಲಿಯಿಂದ ಮತ್ತೆ ಪರಶುರಾಮರ ಹತ್ರ ಹೋದರು. ಮತ್ತೆ ಪರಶುರಾಮರ ಹತ್ರ ಹೋಗಿ ಅಲ್ಲಿ ಶಾಸ್ತ್ರ ಓದ್ತಾ ಕೂತರು. 300 ವರ್ಷಗಳ ಕಾಲ ತತ್ವಶಾಸ್ತ್ರ ಓದಿದರು. ನಮಗೋ 4 ವರ್ಷ ಓದೋದಕ್ಕೆಲ್ಲ ಮುಗಿದೋ ತಿಳ್ಕೊಂಡ್ಬಿಟ್ಟಿದ್ದ. 4 ದಿವಸ ಪಾಠಕ್ಕೆ ಹೋದ ಅಂದ್ರೆ ಅಹಂ ಬ್ರಹ್ಮಾಷ್ಟ್ರಿ ಅನ್ಕೊಂಡ್ಬಿಟ್ಟಿರ್ತಾನಾಗ್ಲೆ. 4 ದಿವಸ ಓದಿದ ಸಾಕು, ಏರ್ ಎಲ್ಲ ಬಂದಿರ್ನೇ, ನಾನು ಶಾಸ್ತ್ರ ಓದ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ಕಥೆ ಕೇಳಿದ ಮೇಲೆ ನಾವು ಓದಿದ್ದೇವೆ ಅಂತ ಅಹಂಕಾರ ಬರೋ ಚಾನ್ಸೇ ಇಲ್ಲ ನಮಗೆ. ಅದಕ್ಕೆ ಹೇಳಿದ, ಅಷ್ಟು ಭೀಷ್ಮರ ಹತ್ರ ಯಾರು ಓದಿದ್ದಾರೆ ಲೆಕ್ಕ ಹಾಕಿ ನೋಡೋಣ. ಅದು ಯಾರ ಹತ್ರ ಓದಿದ್ದಾರೆ? ಸ್ವತಃ ಪರಬ್ರಹ್ಮನಾದ ಪರಶುರಾಮದೇವರ ಹತ್ತಿರ ಬ್ರಹ್ಮವಿದ್ಯೆ ಓದಿದ್ದಾರೆ, ಬೃಹಸ್ಪತ್ಯಾಚಾರ್ಯರ ಹತ್ರ ವೇದವಿದ್ಯೆ ಓದಿದ್ದಾರೆ. ಇಷ್ಟು ಓದಿದಾಗ ಏನು ಸಾಮರ್ಥ್ಯ ಇರಬೇಕು? 50 ವರ್ಷ ಪ್ಲಸ್ 300 ವರ್ಷ ತತ್ವಶಾಸ್ತ್ರ ಪ್ಲಸ್ 50 ವರ್ಷ ಅಸ್ತ್ರವಿದ್ಯೆ, ಮತ್ತೆ ಅಲ್ಲಿಗೆ 400 ವರ್ಷ ಆಯ್ತು. ಮತ್ತೆ ವಾಪಸ್ ಬಂದರು ಆಮೇಲೆ. ಇಷ್ಟು ದೀರ್ಘಕಾಲದ ಅಧ್ಯಯನ ಅವರನ್ನು ಯಾವ ಮಟ್ಟಕ್ಕೆ ಏರಿಸ್ತು ಗೊತ್ತೇನು? ಭೀಷ್ಮರನ್ನು ಇಷ್ಟು ಓದಿದ್ದಕ್ಕೆ ಏನಾಯಿತು ಅಂದರೆ ಅವರು ಎತ್ತರ ನೋಡಿ ಎಷ್ಟು ಮೇಲೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಹೆಚ್ಚು ಓದಷ್ಟು ಪ್ರಮೋಷನ್ನು ಆಪರ್ಚುನಿಟಿ ಜಾಸ್ತಿ ತಾನೇ. ಭೀಷ್ಮರಿಗೆ ವಿದ್ಯೆಯ ಫಲ ಇದೇ ಜನ್ಮದಲ್ಲೇ ಕಾಣಿಸ್ತೇವೆ ಅವರಿಗೆ. ಲೋಕಮಾನ್ಯರಾಗ್ತಾ ಇದ್ದಾರೆ ಭೀಷ್ಮರು. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಭೀಷ್ಮರಂತ ವಿದ್ವಾಂಸರು ಎಷ್ಟು ಜನ ಸಿಗಬೇಕು? ಅವರು ಕ್ಷತ್ರಿಯರು ನಿಜವಾಗಲೂ ಕೂಡ. ಅಂಥವ್ರು ಆಚಾರ್ಯ ಪದವಿಯಲ್ಲಿ ಕೂತಿದ್ದು ಅವರ ವಿದ್ಯೆಯ ಅಧ್ಯಯನದ ಫಲ ಅದು. ಅಷ್ಟು ಮಾಡಿ ಬಂದರಂತೆ. 525 ವರ್ಷದ ಮಗ ಪ್ಲಸ್ 4 ವರ್ಷ ಬೇರೆ ಆಗಿತ್ತು. 529 ವರ್ಷ ಮಗನಿಗೆ ತಂದೆ ದೈವ ಸಂಕಲ್ಪ ಅಂದರೆ ತೀರಾ ವಿಶಿಷ್ಟವಾದದ್ದು. ಹೀಗಿದ್ದ ಕಾಲಕ್ಕೆ ತಂದೆ ಒಂದು ದಿವಸ ಯಥಾ ಪ್ರಕಾರ ಅದೇ ಹರಿದ್ವಾರ ಪಾತ್ರ ಸಂಚಾರಕ್ಕೆ ಹೊರಟಿದ್ದಾನೆ, ಬೇಟೆ ಆಡಬೇಕು ಅಂತ ಹೊರಟಿದ್ದಾನೆ. ಆಗ ಇನ್ನೂ ಸಂಚಾರ ಮಾಡ್ತಾ ಇದ್ದ ಕಾಲಕ್ಕೆ ಒಬ್ಬಳನ್ನು ನೋಡಿದ. ಅವಳೊಬ್ಬಳು ಅಂಬಿಗಳು, ಸತ್ಯವತಿ ಅಂತ ಅವಳ ಹೆಸರು. ನೋಡಿದ ತಕ್ಷಣ ಅವಳನ್ನು ಮದುವೆ ಆಗಬೇಕು ಅಂತ ಅಪೇಕ್ಷೆ ಉಂಟಾಯ್ತು. ಅದನ್ನು ತಾನು ವಿವಾಹವಾಗಬೇಕು ಅಂತ ಅನ್ನಿಸಿಬಿಡಿತು. ನೇರವಾಗಿ ಅವಳನ್ನು ಕೇಳಿದ. ಅವಳೇನಲ್ಲಂತೆ, ನಮ್ಮ ಅಪ್ಪನ ಕೇಳಬೇಕು, ನಾನಿದ್ರಲ್ಲಿ ಸ್ವತಂತ್ರಳಲ್ಲ ಅಂತ ಹೇಳಿಬಿಡುತ್ತ. ತಕ್ಷಣ ತಂದೆ ಹತ್ರ ಹೋದ. ತಂದೆ ಹತ್ರ ಹೋಗಿಬಿಟ್ಟು ನಿನ್ನ ಮಗಳನ್ನು ಕೊಟ್ಟಾದ ಮದುವೆ ಮಾಡು ಅಂತ ಕೇಳಿದ. ಅವನೇನು ಹೇಳಬೇಕು? ನಾನು ಮದುವೆ ಮಾಡೋಕೆ ತಯಾರಾಗಿದ್ದೇನೆ, ಆದರೆ ನಿಬಂಧನೆಗಳು ಉಂಟು, ಅದನ್ನು ನೀನು ನಡೆಸ್ಕೊಡೋದಾದರೆ ನಾನು ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿದ. ಅವ್ರು ಕೇಳಿದ, ಏನು ಹೇಳು ಅಂತ ಕೇಳಿದ್ದು. ಮುಖ್ಯ ಇಷ್ಟೇ, ನಾಳೆ ರಾಜ್ಯ ಇವಳ ಮಕ್ಕಳಿಗೆ ಸಿಗಬೇಕು. ನೀ ರಾಜ್ಯವನ್ನು ಬೇರೆ ಮಕ್ಕಳಿದ್ದೇ ಇರ್ತಾರೆ ನಿಮಗೆ, ಆದರೆ ಇವಳು ಪಟ್ಟದ ರಾಣಿ ಆಗಬೇಕು, ಇವಳ ಮಕ್ಕಳಿಗೆ ರಾಜ್ಯ ಪದವಿ ಸಿಗಬೇಕು, ಹಾಗಾದ್ರೆ ಮಾತ್ರ ಕೊಡ್ತೇನೆ, ಇದ್ರ ಕೊಡೋದಿಲ್ಲ ಅಂತ ಹೇಳಿದ. ತಕ್ಷಣ ರಾಜ ಯೋಚನೆ ಮಾಡ್ತಾನೆ, ಸಾಧ್ಯ ಇಲ್ಲ ಅಂತ ಹೇಳಿದ. ಸಾಧ್ಯ ಇಲ್ಲ, ಈಗ ಭೀಷ್ಮರಂತ ಮಗನ ಇಟ್ಕೊಂಡು ಇನ್ನೊಬ್ಬರು ರಾಜ್ಯ ಹಾಕೊಳ್ಳೆಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಭೀಷ್ಮ ಅಂತ ಹೆಸರು ಆಮೇಲೆ ಬರುತ್ತೆ ಅವರಿಗೆ. ಆದ್ರೆ ಅಂಥ ವಿದ್ವಾಂಸನಾದ ಮಗ ಅದು ಭಾರಿ ಲಕ್ಷಣವಂತ. ಅಂಥ ಮಗ ಇರಬೇಕಾದ್ರೆ, ಜ್ಯೇಷ್ಠ ಪುತ್ರ ಅಂತವನು ಇರಬೇಕಾದ್ರೆ ಮಾತು ಕೊಳ್ಳಕ್ಕೆ ಹೇಗೆ ಬರುತ್ತೆ? ಆಗೋದಿಲ್ಲ ಅಂತ ವಾಪಸ್ ಹೋಗಿಬಿಡುತ್ತಾರೆ. ಬಹಳ ಯೋಚನೆ ಮಾಡ್ತಾ ಕೂತರಂತೆ. ಇಲ್ಲೂ ಆಗಿನ ರಾಜಮಹಾರಾಜರ ಒಂದು ಶಿಸ್ತನ್ನು ನೋಡಬೇಕು, ಅವರ ನಿಜವಾದ ಆದರ್ಶವಾದ ಜೀವನ ನೋಡಬೇಕು. ಅವಳು ಬೆಸ್ತರ ಹುಡುಗಿ, ಅವನು ಬೆಸ್ತರ ರಾಜ, ಇವನು ನೋಡಿದ್ರೆ ಚಕ್ರವರ್ತಿ. ಇವನು ಅವಳು ಕೊಡಯ ಬೆಳೆ ಎತ್ಕೊಂಡೋಗ್ತಾರೆ, ಎತ್ಕೊಂಡೋಗ್ಬೋದು ಹೋಗ್ತಿತ್ತಲ್ಲಿ. ಬೇಕಾದ್ರೆ ನೋಡಿ ಎಷ್ಟು ಧರ್ಮ ಪಾಲಿಸ್ತಾ ಇದ್ದಾನೆ ಅವಳು. ಎಷ್ಟು ಸಾಮಾನ್ಯವಾದ ವ್ಯಕ್ತಿಯಾಗಿದ್ದರೂ ಕೂಡ ದೌರ್ಜನ್ಯವನ್ನು ರಾಜ ತೋರಿಸೋದಕ್ಕೆ ಹೋಗೋದಿಲ್ಲ. ನನ್ನ ಕರಾರ್ಹತೆಯ ರಾಜನಿಗೆ ನೀನು ನನ್ನಿಷ್ಟ ಬೇಕಾದ್ರೆ ಕೊಡ್ತೇನೆ, ಸಹಕಾರ ಬಿಡ್ತೇನೆ. ನೀನಾಗಿ ಕೊಟ್ಟರೆ ಮದುವೆ ಆಗ್ತಲ್ಲ ಎತ್ಕೊಂಡೋಗ್ತಿರ್ಬೋದು ಹೋಗ್ತಿತ್ತು ಕಥೆ. ಆ ರೀತಿ ಎಷ್ಟನ ಮಾಡೋದಿಲ್ಲ. ಆದರೆ ಅವ್ರು ಎಷ್ಟು ಧರ್ಮಸಮ್ಮತವಾದ ಜೀವನ ಸಾಗಿಸಿದ್ದ ಸಂತನು ಅಂದರೆ, ಸುಮ್ಮನೆ ವಾಪಸ್ ಹೋದನೆ ಹೊರತು ಹೊರಗೆ ಸುಳ್ಳು ಭರವಸೆ ಕೊಡಬೇಕಾರೆ ಫಸ್ಟ್ ಆಯ್ತು ಬಿಡ ರಾಜ್ಯ ಕೊಡ್ತೇನೆ ಅಂತ ಹೇಳಿ ಮುಗಿದೋಗ್ತಿತ್ತು. ಆಮೇಲೆ ಅವ್ರು ಆಗೋದಿಲ್ಲ ಅಂದ್ರೆ ಮುಗಿತೈತೆ. ಯಾರು ಕೇಳ್ತಾರೆ? ರಿಜಿಸ್ಟರ್ ಮಾಡಿಸಿದ್ದೇನೆ ಅಲಗಳಿತಾರೆ ಮನುಷ್ಯ, ಅಭಿಡಬಿಟ್ಟರೆ ಸುಳ್ಳು ಒಂದು ಬಿಡ್ತಾನೆ ಅನ್ಬೋದಾಗಿತ್ತು. ಆಗಿನ ಕಾಲದಲ್ಲಿ ಮಾತು ಅಂದರೆ ಮಾತು, ಮಾತರೆ ಸರಸ್ವತಿ ದೇವಿ, ಭಾರ ಅಗ್ನಿ ದೇವರು ಇರ್ತಾರೆ, ಸರಸ್ವತಿ ದೇವಿ ಇರ್ತಾರೆ. ಯಾರೋ ನೋಡ್ತಾರೆ ಅಲ್ಲ, ದೇವತೆಗಳು ನೋಡ್ತಾರೆ ಅಂದಮೇಲೆ ಆ ಮಾತಿಗೆ ನೂರಷ್ಟು ನೂರಕ್ಕೆ ಬೆಲೆ ಉಂಟು. ಅದನ್ನು ಪಾಲಿಸ್ತಕ್ಕಂಥ ರೀತಿ ನೋಡಿದರೆ ಸುಳ್ಳು ಮಾತು ಕೊಡಲಾರ, ಮಾತು ಕೊಡ ಸಾಧ್ಯತೆ ಇಲ್ಲ, ದೌರ್ಜನ್ಯ ಸಾಧ್ಯ ಇಲ್ಲ. ವಾಪಸ್ಸು ದುಃಖಪಟ್ಟೆ ಹೊರತು ಯಾವ ತಪ್ಪನ್ನು ಮಾಡಲಿಲ್ಲ ಪುಣ್ಯಾತ್ಮ. ಆಗೇನಾಯ್ತಂತೆ, ತಂದೆ ಮನೆಗೆ ಬಂದು ಯಾಕೋ ಇವತ್ತು ಮುಖದಲ್ಲಿ ಮ್ಲಾನವದನಂ ಅಂತ ಹೇಳಿದ್ದಾನೆ. ಮ್ಲಾನ ಮುಖಂ ಚರಿತ್ರಂ, ಮುಖದಲ್ಲಿ ತುಂಬ ಮಂಕಾಗಿದ್ದಾನೆ ತಂದೆ. ಯಾಕಿರಬಹುದು ಅಂತ ಮಗ ಯೋಚನೆ ಮಾಡ್ತಾರೆ ಭೀಷ್ಮರು. ಯಾಕೆ ನಮ್ಮಪ್ಪ ಹೀಗಿದ್ದಾನೆ, ಇವತ್ತಿಂಥ ಮಕ್ಕಳು ಎಲ್ಲಿ ಸಿಗ್ತಾರೆ, ಅವನು ಹೇಗಿದ್ದರೆ ನನ್ನ ಸರಿಯಾಗಿ ನೋಡಿಕೊಂಡ್ರೆ ಸಾಕು ಅನ್ನೋ ಭಾವಜ್ಞಾನ ಜಾಸ್ತಿ ಇರುತ್ತೆ. ನೀನಾಗಿದ್ದೀಯಪ್ಪ, ನೀನಾಗಿದ್ದೀಯಮ್ಮ ಅಂತ ಎಷ್ಟು ಜನ ಕೇಳ್ತಾರೆ ಪಾಪ. ತಂದೆ ಯಾಕೆ ಹೇಗಿದ್ದಾನೆ ಅಂತ ಯೋಚನೆ ಮಾಡಿದರಂತೆ ಪಾಪ. ಇದು ಕೂಡ ಅಷ್ಟೇನೆ, ಶಂತನರಾಜನನ್ನ ಇವತ್ತು ಹೇಗಿದ್ದಾರೆ ಹೀ ಅಂದ್ಕೊಂಡ ಮೇಲೆ ಉಳಿದು ಸಾಗಿದ್ದಾತ, ಒಳ್ಳೆ ಲವಲವಿಕೆಯಿಂದ ಇದ್ದ, ಇವತ್ತು ಡಲ್ಲಾಗಿದ್ದ, ಅದಕ್ಕೆ ಯಾಕೆ ಅಂತ ಯೋಚನೆ ಮಾಡಿದ. ನಿತ್ಯ ಡಲ್ಲಾಗಿರೋರಿಗೆ ಇವರು ಹಣೆ ಬರ ಇಷ್ಟೇ ಸುಮ್ಮನೆ ಬಿಡ್ತಿದ್ರು ಪಾಪ. ಯಾಕಂದ್ರೆ ಯಾವಾಗ ಬೆಳಿಗ್ಗೆದ್ದಾರೆ ಡಲ್ಲಾಗಿರ್ತಾರೆ, ಫ್ರೆಶ್ ಇಲ್ಲ, ರಾತ್ರಿ 12 ಗಂಟೆಗೆಲ್ಲ ಹೇಳ್ತಿರ್ಲಿಕ್ಕೆ ಡಲ್ಲಾಗಿದ್ರೆ ಹಣೆ ಬರನೇ ಎಷ್ಟು ಅಂತ ಪುಣ್ಯಾತ್ಮರು. ಅಂದರೆ ಜೀವನ ಇರೋದು ದುಃಖ ಪಡ್ಲಿಕ್ಕಲ್ಲ, ಆನಂದ ಪಡ್ಲಿಕ್ಕೆ ಅಂತ ಹೇಳ್ತಾರೆ. ಹನುಮಂತ ದೇವರು ಹೇಳ್ತಾರೆ ಸುಂದರಕಾಂಡದೊಳಗೆ, ಈತಿ ಜೀವಂತ ಆನಂದ ನರಂ ವರ್ಷ ಶತಾದಪಿ. ಉತ್ಸಾಹದಿಂದ ಬದುಕಿ, ನಿಮ್ಮ ದೇವರು ಒಳ್ಳೇದು ಮಾಡಿಯೇ ಮಾಡ್ತಾನೆ. ನಿಮ್ಮಲ್ಲೇ ನಿರುತ್ಸಾಹ ಇದ್ರೆ ಎಂದೂ ಉದ್ಧಾರವಾದ ಸಂಭವ ಬರೋದಿಲ್ಲ. ಇಂಥ ಒಂದು ಜೀವನದ ಉತ್ಸಾಹದ ಚಿಲುಮೆಯಾಗಿ ಇದ್ದಾರೆ ಶಂತನ ರಾಜ. ಪಾಪ ತುಂಬ ವಯಸ್ಸಾದವನು, ಆದರೆ ಆತನಿಗೆ ಉತ್ಸಾಹಕ್ಕೆ ಕೊರತೆ ಇರಲಿಲ್ಲ. ಪುಣ್ಯಾತ್ಮ ನಮ್ಮಪ್ಪ ಯಾಕೆ ಹೀಗಿದ್ದಾನೆ, ಆತ ಮುಟ್ಟಿದ್ರೆ ಉಳಿದವರೇ ಫ್ರೆಶ್ ಆಗಬೇಕು. ಮೊನ್ನೆ ಹೇಳಿದ್ದೇವೆ ಶಂತನು ಅಂತ, ಅದಕ್ಕೆ ಆತನಿಗೆ ಹೆಸರು. ಆತ ಮುಟ್ಟಿದ್ರೆ ಸಾಕು ಉಳಿದವರು ಫ್ರೆಶ್ ಆಗ್ತಾರೆ. ಆತ ಜೀವನೇ ಯಾಕೆ ಹೇಗಿದ್ದಾನೆ, ಅಪ್ಪನ ಕೇಳಲಿಲ್ಲ, ಹೋಗ್ಬಿಟ್ಟು ಅಪ್ಪ ಯಾಕೆ ಆಗಿದ್ದೆ ಅಂತ ಕೇಳಲಿಲ್ವಂತೆ. ಯಾಕೆಂದ್ರೆ ನನ್ನ ಮುಂದೆ ಹೇಳೋ ವಿಚಾರ ಆಗಿದ್ರೆ ತಾನೇ ಹೇಳ್ತಿದ್ದ, ನನ್ನ ಮುಂದೆ ಹೇಳಿಲ್ಲ ಅಂತ ಹೇಳ್ತಾ ಇಲ್ಲ ಅಂದಮೇಲೆ ಇದು ನನ್ನ ಮುಂದೆ ನೇರ ಹೇಳೋ ವಿಷಯ ಅಲ್ಲ. ಎಷ್ಟು ಅಷ್ಟು ಓದಿದ್ದರ ಫಲ ಇದು ಅಂತ, 525 ವರ್ಷ ಓದಿದ್ರಲ್ಲ, ಒಳ್ಳೆ ಸೂಪರ್ ಸೈಕಾಲಜಿಸ್ಟ್ ಇದ್ದಾಗಿದ್ದಾರೆ ಪಾಪ. ನಾ ಹೇಳೋ ವಿಚಾರ ಹೇಳ್ತಿದ್ದ, ಆದ್ದರಿಂದ ಡೈರೆಕ್ಟ್ ಕೇಳಿದ್ರೆ ಮತ್ತೆ ಹೇಳೋದಿಲ್ಲ, ಏನೋ ಒಂದು ಹಾರಿಕೆ ಉತ್ತರ ಕೊಡ್ತಾನಷ್ಟೇ, ಅದಕ್ಕೆ ಅವರನ್ನು ಕೇಳಬಾರ್ದು ಅಂತ ಹೇಳಿ ಸಾರಥಿಯನ್ನು ಕೇಳಿದ್ದೇನೆ. ಸಾರಥಿ ಹೇಳ್ತೇನೆ, ಯಾಕೆ ಇವತ್ತು ಅಪ್ಪ ಇರೋದು, ಏನೇನಾಯ್ತು ಅಂತ ಕೇಳ್ತಾನೆ. ನಮ್ಮಲ್ಲಿ ಪದ್ಧತಿ ಉಂಟು, ಸಾಹೇಬರು ಕೊಟ್ಟಾರೆ ಡ್ರೈವರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರಲ್ಲ ಆ ಟೈಪ್. ಎಲ್ಲೆಲ್ಲಿ ಹೋಗಿ ಬಂದಿರ್ತಾನೆ ಎಲ್ಲ ಅವನಿಗೆ ಗೊತ್ತೆ, ಅವನಿಗೆ ಡ್ರೈವಿಂಗ್ ಬರೋದಿಲ್ಲ, ಆದ್ರಿಂದ ಅವನು ಹೆಲ್ಪ್ ಮಾಡಿರ್ತಾರೆ ಎಲ್ಲ ಕೇಳಿಸ್ಕೊಂಡಿರ್ತಾನೆ ಮಾತನ್ನು. ಅವನು ತೀರಾ ತೀರಾ ಅಂತರಂಗದ ಗುಟ್ಟೆಲ್ಲ ತಿಳ್ಕೊಂಡಿರ್ತಾನೆ ಪದ್ಧತಿ. ಸಾರಥಿಗಳು ತುಂಬ ಹಿಂದಿನ ಕಾಲಕ್ಕೆ ತುಂಬ ಆತ್ಮೀಯರು ಅವರೆಲ್ಲ ಕೂಡ, ತುಂಬ ಜನ ಗೊತ್ತಿಲ್ಲ. ಸಂಜಯ ಏನು ಗೊತ್ತೇನು ಧೃತರಾಷ್ಟ್ರನಿಗೆ, ಸಾರಥಿ ಅಷ್ಟೇ, ಅಷ್ಟು ಕ್ಲೋಸ್ ಆಗಿರ್ತಾನೆ ಸಾರಥಿ ಅಂತ ಹೇಳಿ. ಡ್ರೈವರ್ ಅಂತ ಕಂಡೆ ಮಾಡಿ ನೋಡ್ತಿರ್ಲಿಲ್ಲ ಆತನನ್ನ, ಪ್ರೀತಿಯಿಂದ ನೋಡ್ತಾ ಇದ್ದ, ಆತ್ಮೀಯತೆಯಿಂದ ನೋಡ್ತಾ ಇದ್ದ. ಅದೇನು ಮುಂದೆ ಪ್ರಸಂಗ ಬಂದ ನೋಡೋಣ. ಅಂತೂ ಸಾರಥಿಗಳು ತುಂಬ ಆತ್ಮೀಯರು. ಅದು ಏನಾಯ್ತು ಇವತ್ತಿನ ದಿವಸ ಅಂತ ಕೇಳಿದ್ದಾನೆ. ಆತ ಹೇಳ್ತಾನೆ ಇವತ್ತು ವಿಚಿತ್ರ ನಡೆದೋಯ್ತು ಅಂತ ಎಲ್ಲ ವಿಷಯ ಹೇಳಿಬಿಡ್ತಾನೆ. ನಿಮ್ಮಪ್ಪ ಯಾವನ ನೋಡಿದ, ಹೀಗಾಯ್ತು, ಅವ್ರ ಅಪ್ಪನ ಕೇಳಿದ, ಅವನು ಹೀಗೆ ಅಂದುಬಿಟ್ಟ, ಅದಕ್ಕೆ ನಿಮ್ಮಪ್ಪ ರಾಜ್ಯ ಕೊಡಲಾರ, ಮನಸ್ಸು ತೆಗೆಯಲಾರ, ಅದು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅಷ್ಟ ದೇವರು ಅಂತ ಹೇಳ್ತಾರೆ. ಹೋ ಹೌದೇನು, ಹಾಗೇನು, ನಡಿ ಅಲ್ಲಿ ಹೋಗೋಣ ಅಂತ ಹೇಳಿ. ಹಾಗಾದ್ರೆ ಸಾರಥಿ ನೋಡಿದ್ದಾನಲ್ಲ ದಾರಿನ, ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಸೀದಾ ದಾಸರಾಜನ ಹತ್ರ ಹೋಗ್ತಾರೆ. ದಾಸರಾಜ, ನಮ್ಮಪ್ಪನಿಗೆ ನಿನ್ನ ಮಗಳು ಕೊಟ್ಟು ಮದುವೆ ಮಾಡು. ಎಂಥ ಮಗ ಲೆಕ್ಕ ಹಾಕಿ, ನನ್ನ ಮಗನಿಗೆ ನಿನ್ನ ಮಗಳು ಕೊಟ್ಟು ಮದುವೆ ಮಾಡು ಅಂತ ತಪ್ಪ ಕೇಳಬೇಕು. ನಮ್ಮಪ್ಪನೇ ಮಗಳು ಕೊಟ್ಟು ಮದುವೆ ಮಾಡು ಅಂತ ಕೇಳಿದರೆ ಓಚೆ, ವಿಶ್ವ ಕಂಡ ಏಕಮಾತ್ರ ಮಗ ಆ ಭೀಷ್ಮರು. ಪಾಪ ತಂದೆಗೆ ಮದುವೆ ಮಾಡಿಸ್ಬೇಕು, ಕೊಟ್ಟು ಮದುವೆ ಮಾಡು, ಅವಶ್ಯ ಆಗಬಹುದು. ಆತ ಪುಣ್ಯಾತ್ಮ ನೀ ಯಾಕೆ ಆಗಬಾರ್ದು ಅಂತ ಕೇಳಕ್ಕೆ ಹೋಗಲಿಲ್ಲ ಇವರನ್ನ. ಈಗ ಒಳ್ಳೆ ಹುಡುಗ ತರುಣ ಆಯ್ತ, ದೇವರ ಸಂಕಲ್ಪ ನೋಡಿ. ಆತನಿಗೆ ತುಂಬ ವೃದ್ಧಾಪ್ಯ, ತನಿ ಮದುವೆ ಆಗಬೇಕು ಅನಿಸ್ತಾ ಇದೆ. ಮಗ ಒಳ್ಳೆ ಅಷ್ಟೆಲ್ಲ ಓದಿ ಬಂದು ತಯಾರಾಗಿದ್ದಾನೆ, ಮಗನಿಗೆ ಮದುವೆ ಆಗಬೇಕು ಅನಿಸಬಾರದೆ. ದೇವರು ಯಾವ ಕಾಲ ಧಿಯೋ ಯೋನಃ ಪ್ರಚೋದಯಾತ್, ಅವರವರ ಕರ್ಮಕ್ಕೆ ತಕ್ಕಂತೆ ಪರಮಾತ್ಮ ಬುದ್ಧಿ ಪ್ರೇರಕನಾಗ್ತಾ ಹೋಗ್ತಾನೆ. ಆಗನಿಸಿದೆ, ಅವನು ಕೇಳಲಿಲ್ಲ, ಇವರು ಅನ್ನಲಿಲ್ಲ. ನಿಮ್ಮ ತಂದೆ ಹೇಳಿದ್ದೇನೆ ನಾನು, ಇವಳ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳಿಗೆ ರಾಜ್ಯ ಕೊಡೋದಾದರೆ ಮದುವೆ ಮಾಡಿಕೊಡ್ತೇನೆ. ನಮಗೊಂದು ಪ್ರಶ್ನೆ, ಈಗ ಯಾಕಿತ್ತ ಬೈಕಿ ಆತ ಮುಂದಿಟ್ಟ ಅಂತ ಪ್ರಶ್ನೆ ಇದೆ. ಇಂಥ ಕರ 1000 ಹಾಕ್ತಾರೆ, ಎಷ್ಟೋ ಸಲ ಇಂಥ ಕರ ಯಾಕೆ ಹಾಕ್ತಾರೆ? ಕೆಲವರು ಯಾರೋ ಹಾಕ್ತಾರೆ, ಆ ವಿಚಾರ ಬೇರೆ, ಆಶೆ ವೃತರಾಜ ಜನ ಹಾಕ್ತಾರೆ. ಆದರೆ ಆಗಿನ ಕಾಲದಲ್ಲಿ ಇಂಥ ಕರಾರು ಹಾಕ್ತವ್ರ ಸಂಖ್ಯೆ ಹೆಚ್ಚಿಲ್ಲ. ಯಾತಕ್ಕಿಂತ ಕರಾರು ಹಾಕಿದ್ದು? ಅದು ಹಿನ್ನೆಲೆ ಹೇಳುತ್ತೆ ಮಹಾಭಾರತ. ಯಾತಕ್ಕೆ ದಾಸರಾಜ ತನ್ನ ಮಗಳು ಸತ್ಯವತಿಯ ಬಗ್ಗೆ ಇಷ್ಟೆಲ್ಲ ಕೇಳ್ತಾ ಇದ್ದಾನೆ ಅಂದರೆ, ಅವಳು ಅವನ ಸ್ವಂತ ಮಗಳಲ್ಲ. ಮೊದಲನೇ, ಅವಳ ಸ್ವಂತ ಮಗಳಲ್ಲ. ಮತ್ತೆ ಹಾಗೆ ಕೇಳಲೇಬಾರದು, ಅನಾಮ ಕಳಿಸ್ಬಿಡು. ಸ್ವಂತ ಮಗಳಾದ್ರೆ ತಾನೇ ಪ್ರೀತಿ ಇರಬೇಕಾದ್ದು. ಯಾಕೆ ಅಂದರೆ ಹೇಳ್ತಾರೆ ಅದೇ ಶಾಸ್ತ್ರ, ಸ್ವಂತ ಮಕ್ಕಳ ಮೇಲೆ ಪ್ರೀತಿ ಇರಬೇಕಾದ ಎಷ್ಟು ನ್ಯಾಯನೋ ತನ್ನ ಮಗ ಅಂತ ಮಗಳು ಅಂತ ತಿಳ್ಕೊಂಡ ಮೇಲೆ ಜಾಸ್ತಿ ಪ್ರೀತಿ ಇರಬೇಕಂತೆ. ಯಾಕೆಂದರೆ ಕಮಿಟ್ಮೆಂಟ್ ಇದ್ದಾಗ ಲೆಕ್ಕ ಇನ್ನೊಬ್ಬರು ಹೊಸ್ತಲ ಮೇಲೆ ಇದೆ ಅಂದ ಮೇಲೆ ಬಹಳ ಎಚ್ಚರಿಕೆಯಿಂದ ನೋಡಬೇಕು ಅಂತ ಅರ್ಥ. ಅದಕ್ಕೆ ಆತೇನು ಮಾಡ್ತಾನೆ, ಅದು ನಿಜವಾದ ಯಾರ ಮಗಳು ಗೊತ್ತೇನು, ಆಕೆ ಉಪರಿಚಾರ ಅಂತ ಒಬ್ಬ ವಸು, ಆತ ರಾಜ, ಆತ ಉಪರಿಚಾರ ಅಂತ ಒಬ್ಬ ರಾಜ, ಮತ್ಸ್ಯ ದೇಶದ ಅಧಿಪತಿಯವನು. ಅವನು ವಿವಾಹವನ್ನು ಹಾಕ್ತಾನೆ, ಆ ರಾಜ ವಿವಾಹವನ್ನು ಹಾಕ್ತಾನೆ. ಹಿಂದಿನ ಕಥೆ ಅದು. ವಿವಾಹವನ್ನಾದಾಗ ಅವನಿಗೆ ವಿವಾಹವಾದ ದಿವಸವೇನೆ ಮುನಿಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ರಾಜ ದರೋಡೆಕೋರರು ಕಳ್ಳರು ಕಾಕರು ತುಂಬ ನಮಗೆ ಕಾಟ ಕೊಡ್ತಾ ಇದ್ದಾರೆ, ಅವರನ್ನು ನಾಶ ಮಾಡಿ ನಮ್ಮ ತಪಸ್ಸಿಗೆ ಒಂದು ಪ್ರಶಾಂತ ವಾತಾವರಣ ನಿರ್ಮಾಣ ಮಾಡು ಅಂತ ಪ್ರಾರ್ಥನೆ ಮಾಡಿದರೆ ತಕ್ಷಣ ರಾಜ ವಿವಾಹಿತನಾದ ಹಾಗೆ ಹಸಿಮಂಟವರು ಹೊರಟೇ ಬಿಡ್ತಾನೆ, ಅವರು ರಾಷ್ಟ್ರ ಅವನ ಯುದ್ಧ ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗ್ತಾನೆ. ನಾಲ್ಕಾರು ದಿವಸ ಇರ್ತಾನೆ, ಎಲ್ಲ ಕಡಲು ಸದೆ ಬಡಿತಾನೆ, ದುಷ್ಟಪ್ರಾಣಿಗಳನ್ನು ನಾಶ ಮಾಡ್ತಾನೆ, ಒಂದು ಪ್ರಶಾಂತವಾದ ತಪಸ್ಸಿಗೆ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅವನು ವಾಪಸ್ ಹೋಗ್ತಾ ಇರ್ತಾನೆ. ಆಗ ಅವನಿಗೇನಾಯ್ತಂತ ಇದ್ದಕ್ಕಿದ್ದಾಗೆ ತಾನು ಹೆಂಡತಿಯನ್ನು ಮದುವೆ ಆದೆ, ಮದುವೆ ಹಸಿವೆ ಮಂಟಪದಲ್ಲಿ ಹೆಂಡತಿಯನ್ನು ನೋಡಿದ್ದೆ ಹೊರತು ಮತ್ತೆ ನೋಡಲೇ ಇಲ್ಲ ನಾನು ಅಂತ ಮನಸ್ಸು ಹೆಂಡತಿ ಕಡೆ ಹೋಯ್ತಂತ ಅವನ ಮನಸ್ಸು. ಆ ಕ್ಷಣಕ್ಕೆ ಒಂದು ವಿಶೇಷ ನಡೆದೋಯ್ತು. ಅವನ ರೇತ ಸ್ಖಲನವಾಗಿ ಬಿಟ್ಟಾಗ ಅವನೇನು ಮಾಡಿದನಂತೆ, ಒಂದು ಗಿಡಗವನ್ನು ಕರೀತಾನೆ, ಸೇನ ಗಿಡಗವನ್ನು ಕರೀತಾನೆ. ಕರೆದು, ನೋಡು ಈ ಫಲವನ್ನು ಒಯ್ದು ನನ್ನ ಹೆಂಡತಿಗೆ ಕೊಡು ಅಂತ ಕೊಟ್ಟನಂತೆ. ಅಂದರೆ ಯಾವ ಯೋಗಿಗಳಿದ್ದ ಕಾಲ ಲೆಕ್ಕ ಹಾಕಿ ಅದ. ಇವತ್ತು ಮನುಷ್ಯ ರೀತಿ ಕರೆಸ್ಪಾಂಡ್ ಮಾಡೋಕ್ಕೆ ನಮಗೆ ಆಗೋದಿಲ್ಲ ಸರಿಯಾಗಿ. ಇವತ್ತು ಭಾಷೆ ಈಶ ನೂರಾರು ಗಲಾಟೆಗಳು ಕೂನಿ ಕಚೇರಿ ಆಗಿಬಿಡುತ್ತೋ, ಬೇರೆ ಆಗೋದಿಲ್ಲ. ಅಂಥದ್ದು ಗಿಡಗನ ಮಾತಾಡಿಸ್ತಾನ, ನೋಡು ನಾನು ಹೆಂಡತಿ ತಲುಪಿಸುತ್ತೇನು ಅಂತೇಳಿ ಕೊಟ್ಟಂತೆ. ಅದು ತಗೊಂಡು ಹೋಯ್ತಂತೆ. ಅಂದರೆ ಪಶುಪಕ್ಷಿಗಳ ಜೊತೆ ವ್ಯವಹಾರ ಮಾಡ್ತಕ್ಕಂಥ ಕೌಶಲ, ಆ ಭಾಷೆ ಎಲ್ಲ ಗೊತ್ತಿದ್ದ ರಾಜ ಅವನು. ತಕ್ಷಣ ಹೊರಡಿತು, ಯಮುನಾ ನದಿ ಮೇಲೆ ಹಾರತಾ ಹೋಗ್ತಾ ಇದೆ, ಇನ್ನೊಂದು ಹದ್ದು ನೋಡಿತಂತ ಅದನ್ನು. ಅದೇನೋ ಹಣ್ಣು ಅಂತ ತಿಳ್ಕೊಂಡ್ಬಿಟ್ಟು ಅದೇನು ಮಾಡಿತು, ತನಗೆ ಬೇಕು ಅಂತ ಯುದ್ಧ ಶುರು ಮಾಡಿತು. ಇಬ್ಬರು ಕೂಡ ಫೈಟಿಂಗ್ ಮಾಡ್ತಾ ಇದ್ದಾರೆ. ಯಮುನಾ ನದಿಯ ಮೇಲೆ ಎರಡು ಹದ್ದುಗಳು ಹೋರಾಟ ಮಾಡ್ತಾ ಇವೆ, ಗಿಡಗ ಕೂಡ. ತದನ್ನೇನದು ಯುದ್ಧತೋಪತತ್ ನಿರ್ಣಯದಲ್ಲಿ ಆಚಾರ ಹಿಡಿತಾರೆ, ಎರಡು ಯುದ್ಧ ಮಾಡ್ತಾ ಇವೆ. ಈ ಗಲಾಟೆಯಲ್ಲಿ ಫಲ ಕೆಳಗೆ ಬಿದ್ದೋಯ್ತು, ತಾವೆಲ್ಲ ಆ ಕಡೆ ಹಾರಿ ಹೋಯ್ತು. ಇಬ್ಬರು ಇಲ್ಲಲ್ಲ, ಇಬ್ಬರ ಜಗಳ ಮೂರನೇವರೆಲ್ಲ ಬಾನ ಹೊರಟೋಯ್ತು. ಆಗ ಒಂದು ಮೀನು ಅದನ್ನು ನುಂಗಿಬಿಡ್ತಂತೆ, ಮೀನು ಅದನ್ನು ನುಂಗಿತು. ಬೆಸ್ತರೆಲ್ಲ ಬಂದು ಮೀನು ಹಿಡಿಬೇಕಾದ್ರೆ ಈ ಮೀನನ್ನು ಹಿಡಿದ್ರು, ನುಂಗಿದ ಮೀನನ್ನು ಹಿಡಿದ್ರು, ಒಯ್ದರು ತಮ್ಮ ರಾಜನಿಗೆ ಕೊಟ್ಟರು, ಕಾಣಿಕೆ ಕೂಡ ಹಾಕಿ ಕೊಟ್ಟರು. ಯಥಾ ಪ್ರಕಾರ ಮೀನನ್ನು ಅವನು ದಾಸೆ ಬೇಡ, ಅವರು ಬೆಸ್ತ ತಿನ್ನಬೇಕು ಅಂತ ಮೀನನ್ನು ಹೆಚ್ಚುತ್ತಾ ಇದ್ದಾರೆ. ಹೆಚ್ಚಿದ್ರೆ ಒಳಗಡೆಗೆ ಬಗು ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡು ಮಗು ಒಂದು ಹೆಣ್ಣು ಮಗು, ಮಿಥುನ ಅಂತ ಕರೀತಾರೆ. ಆ ರೀತಿ ಹುಟ್ಟಿದರೆ ಮಿಥುನ ಅಂತ ಕರೀತಾರೆ. ಎರಡು ಮಕ್ಕಳನ್ನು ನೋಡ್ತಾನೆ, ನೋಡಿದ ತಕ್ಷಣ ಅನಿಸ್ತಂತೆ ಇವು ಸಾಮಾನ್ಯ ಮಕ್ಕಳಲ್ಲ, ವರ್ಚಸ್ಸು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಇದು ಬಹುಶಃ ನಮ್ಮ ರಾಜನೇ ಸೇರಬೇಕಾದ ಮಕ್ಕಳಿವರು, ಸಾಮಾನ್ಯ ಮಕ್ಕಳಲ್ಲ ಅಂತ ಹೇಳಿಬಿಟ್ಟು ಆ ದಾಸರಾಜ ಇಬ್ಬರನ್ನು ಒಯ್ದು ರಾಜನಿಗೆ ಉಪಚಾರ ವಸೂ ಒಪ್ಪಿಸಿಬಿಡ್ತಾನೆ. ರಾಜನಿಗೆ ಆಮೇಲೆ ಸುದ್ದಿನೇ ಗೊತ್ತಾಗಿರಲಿಲ್ಲ, ಹೆಂಡತಿ ಕೇಳಿದ ಇಲ್ಲ ನನಗೆ ಯಾರು ಏನೂ ತಂದುಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದ. ಮಕ್ಕಳು ನೋಡ್ತಾನೆ, ಕಷ್ಟ ಜ್ಞಾಪಕ ಆಯ್ತದೆ, ನನ್ನ ಮಕ್ಕಳೊಂದು ಗೊತ್ತಾಯ್ತು ಅಂತ. ಅಂತಹ ಯೋಗಿಯವನು ತನ್ನ ಮಕ್ಕಳೇ ಅಂತ ಗೊತ್ತಾದ ತಕ್ಷಣ ತುಂಬ ಸಂತೋಷ ಆಯ್ತು ಅವನಿಗೆ. ದಾಸರಾಜ, ನೀನು ತುಂಬ ಪ್ರಾಮಾಣಿಕ, ಎಷ್ಟು ಇಂಥ ಮಕ್ಕಳನ್ನು ವಿಶೇಷವಾಗಿ ನನಗೆ ಒಪ್ಪಿಸಿದ್ದೀಯಾ, ನಾನು ತುಂಬ ಖುಷಿಯಾಗಿದೆ. ಅದಕ್ಕೊಂದು ಕೆಲಸ ಮಾಡು, ಗಂಡು ಹೆಣ್ಣು ಎರಡು ಮಕ್ಕಳಿದೆ, ಗಂಡನ್ನು ನಾನು ಇಟ್ಕೋತೇನೆ, ಉತ್ತರಾಧಿಕಾರಿ ರಾಜ್ಯಕ್ಕೆ ಬೇಕು, ಹೆಣ್ಣನ್ನು ನೀನೇ ಜೋಪಾನ ಮಾಡೋದು ಕೊಟ್ಟುಬಿಟ್ಟಂತೆ. ಅಂದರೆ ಅವಳೇ ಸತ್ಯವತಿಯಾದವಳು. ಅಂದಮೇಲೆ ದಾಸರಾಜನ ಸಾಕು ಮಗಳೇ ಹೊರತವಳು, ಸ್ವಂತ ಮಗಳಲ್ಲ. ಅವತ್ತಿನಿಂದ ಅವಳನ್ನು ಜೋಪಾನ ಮಾಡ್ತಾ ಬಂದಿದ್ದವಳು. ಅವನು ಯೋಚನೆ ಮಾಡಿದೆ, ಈಗ ಅವನು ಎಷ್ಟು ಜವಾಬ್ದಾರಿ ಇದೆ ನೋಡಿ, ಇವಳು ನನ್ನ ಮಗಳಲ್ಲ ರಾಜನ ಮಗಳು, ಇವಳು ಏನಾದರೂ ತಂದೆ ಹತ್ರನೇ ಬೆಳೆದಿದ್ದರೆ ಒಬ್ಬ ರಾಜಕುಮಾರನೇ ಮದುವೆ ಆಗ್ತಿದ್ಲು, ಮತ್ತೆ ಇವ್ರ ಮಕ್ಕಳು ರಾಜರಾಗೇ ಆಗ್ತಿದ್ರು. ಇವತ್ತು ನನ್ನಲ್ಲಿ ಬೆಳೆದಿದ್ದಕ್ಕೆ ಏನಾಗಿಬಿಡ್ತು, ಬೆಸ್ತರ ಮಗಳು ಅಂತಾಗಿಬಿಡ್ತು. ಇವತ್ತು ಅನಾಯಾಸನ ಯೋಗ ಬಂದಿದೆ, ಅದಕ್ಕೆ ನನ್ನಲ್ಲಿ ಬಂದಿದ್ದಕ್ಕೆ ಅವಳಿಗೆ ಕೊರಗು ಅಂತಾಗಬಾರ್ದು. ನಮ್ಮಪ್ಪ ಸಾಕಿದ್ರನ್ನು ಎಷ್ಟು ಮೇಲೆ ಹೋಗ್ತಾ ಇದ್ದೆ, ಇವನತ್ರ ಬಂದಿದ್ದಕ್ಕೆ ನಾನು ಕೆಳಗಾಗಿಬಿಟ್ಟೆ ಅಂತ ಕೊರಗು ಬರಬಾರ್ದು ಅವಳಿಗೆ. ಅದಕ್ಕೆ ಕರಾರ್ ಹಾಕಿಬಿಟ್ರೆ, ಇವರ ಮಕ್ಕಳಿಗೆ ಇವಳ ಮಕ್ಕಳಿಗೆ ರಾಜ್ಯ ಅಂದುಬಿಟ್ರೆ ಇವಳಿಗೆ ಯಥಾ ಪ್ರಕಾರ ಎಲ್ಲ ಇದು ಸಿಗುತ್ತೆ ಅಂತ ಯೋಚನೆ ಮಾಡಿದ್ದಾನೆ ದಾಸರಾಜ. ಎಷ್ಟು ಹಿನ್ನೆಲೆ ಎಲ್ಲ ಇಟ್ಕೊಂಡ ನಮಗೆ ಅರ್ಥ ಆಗುತ್ತೆ. ಸುಮ್ಮನೆ ಏನೋ ಕೇಳಿ ಆಸೆ ಬಿದ್ದು ಕೇಳಿದ್ದಲ್ಲ ಅವನು, ಹೇಗೋ ರಾಜ ಮೆಚ್ಚಿದ್ದಾನೆ ಬೇಕಾದಷ್ಟು ದುಡ್ಡು ಹೊಡಿಬಹುದು ಅಂತ ಆ ಥರ ಪ್ಲಾನ್ ಮಾಡಲಿಲ್ಲ ಅವನು, ಅವಳಿಗೆ ನ್ಯಾಯ ಸಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನಮಗೆ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತೇ, ಜವಾಬ್ದಾರಿ ಎಷ್ಟಿರುತ್ತೆ ನೋಡಿ ಅಂತ ಹೇಳುತ್ತಾರೆ. ಜವಾಬ್ದಾರಿ ಎಷ್ಟಿರುತ್ತೆ, ಇನ್ನೊಬ್ಬರು ಮಗುವನ್ನು ಇಷ್ಟು ನೋಡ್ಕೋತಿರಲ್ಲ ನೀವೀಗ. ನಮ್ಮ ದೇಹ ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿತ್ತು. ಅಂದಮೇಲೆ ದೇವರು ಕೊಟ್ಟ ದೇಹವನ್ನು ಎಷ್ಟು ನ್ಯಾಯವಾಗಿ ಬದುಕಿಸ್ಬೇಕು ನಾವೀಗ, ಹೇಗೆ ನೋಡ್ಕೋಬೇಕು ಅದನ್ನು? ಯಾರೋ ತಿನ್ನಕ್ಕೆ ಕೊಡ್ತಾರೆ, ಹಾಗೆಲ್ಲ ತಿನ್ನಕ್ಕೆ ಬರೋದಿಲ್ಲ. ದೇವರು ಕೊಟ್ಟ ದೇಹ ಅವನು ಹೇಳ್ದಾಗ ಬೆಳೆಸಬೇಕು, ಹೊರತು ಬೇರೆ ರೀತಿ ಬೆಳೆಸಕ್ಕೆ ಬರೋದಿಲ್ಲ. ಯಾವುದೋ ಕುಡಿಯಲಿಕ್ಕೆ ಬರೋದಿಲ್ಲ, ಎಲ್ಲೋ ಹೋಗ್ಲಿಕ್ಕೆ ಆಫೀಸ್ ಜೀಪ್ ತೊಗೊಂಡು ಕ್ಲಬ್ಗೆ ಹೋಗ್ಲಿಕ್ಕೆ ಬರುತ್ತಾ? ಬರುತ್ತೆ ಅಂದ್ರೆ ಹೋಗೇ ಬಿಡ್ತಾರೆ, ಪಾಪ ಹೋಗ್ಲಿಕ್ಕೆ ಬರೋದಿಲ್ಲ. ಆಫೀಸ್ ಕೆಲಸಕ್ಕೆ ಉಪಯೋಗಿಸ್ ಬೇರೆ ಕಡೆ ಉಪಯೋಗಿಸಕ್ ಬರೋದಿಲ್ಲ. ದೇವರು ಕೊಟ್ಟ ದೇಹದ ಪ್ರತಿಯೊಂದು ಅವಯವ ಕೂಡ, ಇಂದ್ರಿಯ ಕೂಡ ದೇವರ ಸೇವೆಗೆ ಉಪಯೋಗ ಆಗಬೇಕೇ ಹೊರತು ಮತ್ತೊಂದಕ್ಕೆ ಉಪಯೋಗ ಆಗಬಾರದು. ಆಗ ನಮಗೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ, ಹುಚ್ಚಪ್ಪ ಗಡೀರ ಅಂತ ಗೊತ್ತಾಗುತ್ತೆ. ಗೋಪಾಲದಾಸ್ ಹೇಳ್ತಾರೆ, ಆವರೋಗವಯನಗೆ ದೇವಧನ್ವಂತ್ರಿ ಸಾವಧಾನದಿ ಕೈಯ ಪಿಡಿದು ನೋಡಯ್ಯ, ನನಗೆ ಯಾವ ರೋಗ ಬಂದಿದೆ ನೋಡು ಅಂತ ಹೇಳಿದ್ದಾರೆ. ಏನು ರೋಗ ಅಂದ್ರೆ, ಕಣ್ಣು ನಿನ್ನ ನೋಡೋದೇ ಇಲ್ಲ, ಕಿವಿ ನಿನ್ನ ಕತೆ ಕೇಳೋದೇ ಇಲ್ಲ, ಕೈ ನಿನ್ನ ಪೂಜೆ ಮಾಡೋದೇ ಇಲ್ಲ, ಕಾಲ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಈ ಮಾತು ನೋಡಿದರೆ ಎಂಥ ದೊಡ್ಡ ರೋಗ ನಮಗೆ ಬಂದಿದೆ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ರಾಜನ ಮಗಳಿಗೆ ನ್ಯಾಯ ಸಲ್ಲಿಸಬೇಕು ಅಂತ ಆಕೆ ಯೋಚನೆ ಮಾಡಬೇಕಾದ್ರೆ, ದೇವರು ಕೊಟ್ಟ ದೇಹವನ್ನು ದೇವರ ಪೂಜೆಗೆ ವಿನಿಯೋಗ ಮಾಡ್ತಾ ನ್ಯಾಯ ಸಲ್ಲಿಸಲೇಬೇಕಾದದ್ದು ನಮ್ಮ ಉಪಕಾರ ಅಲ್ಲ, ನಮ್ಮ ಕರ್ತವ್ಯ. ಅದು ಒಂದು ಸಂಬಳ ತಗೊಂಡು ಕೆಲಸ ಮಾಡಿದಾಗ ಅದು ಉಪಕಾರದ ಪ್ರಶ್ನೆ ಅಲ್ಲ, ಅದು ನಮ್ಮ ಕರ್ತವ್ಯದ ಪ್ರಶ್ನೆ. ಅದು ನಾವು ಫ್ರೀ ಮಾಡಿದರೆ ಉಪಕಾರ ಆಗೋದು, ಸಂಬಳ ತಗೊಂಡು ಮಾಡಿದ ಮೇಲೆ ಹೇಗೆ ಜವಾಬ್ದಾರಿ ಇರ್ತದಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ದಾಶರಾಜ ಹೆಸರಿಗೆ ಬೆಸ್ತ, ಎಷ್ಟು ವಿವೇಕ ಅವನಿಗಿತ್ತು ಅಂತ ಹೇಳೋದಕ್ಕೆ ಸಾಕ್ಷಿ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಹೇಳ್ತಾನೆ, ಇವಳೆ ಸತ್ಯವತಿ ಅಂತ ಹೇಳಿದ ತಕ್ಷಣ ಒಪ್ಪಿದ್ರಂತವ್ರು, ಅವಶ್ಯ ಆಗಬಹುದು, ಇವಳು ಮಕ್ಕಳಿಗೆ ರಾಜ್ಯ ಸಿಗಬೇಕು, ಹೇಗೆ ಕೊಡಿಸ್ಬೇಕು ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಹೇಗೆ ಕೊಡಿಸ್ಬೇಕು, ನಾನು ರಾಜ್ಯ ಕೊಡ್ತೇನೆ ಅಂತ ಹೇಳಾಗಿಲ್ಲ, ಯಾಕೆ ತಮಗೆ ರಾಜ್ಯ ಬಂದಿಲ್ಲ, ಇಲ್ದಿದ್ದನ್ನು ಕೊಡೋದು ಹೇಗೆ ಬಂತು, ಈ ಮಧ್ಯೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕರಾರಿಲ್ದವರು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡು ರಾಜ, ನನ್ನ ತಂದೆ ನಾನು ಒಬ್ಬನೇ ಮಗ, ನನಗೆ ರಾಜ್ಯ ಬರಬೇಕು, ಅನಂತರ ನಿನ್ನ ಮಗಳ ಮಕ್ಕಳಿಗೆ ರಾಜ್ಯ ಬರಬೇಕು. ನಾನು ರಾಜ್ಯ ತಗೊಂಡ್ರೆ ಅವಳಿಗೆ ರಾಜ್ಯ ಬರೋದಿಲ್ಲ. ಅದನ್ನು ಶಪಥ ಮಾಡ್ತಾ ಇದ್ದೇನೆ, ನಾಹಂ ಕರವಾಣಿ ರಾಜ್ಯಂ, ನಾನು ಜನ್ಮದಲ್ಲೇ ರಾಜ್ಯವನ್ನು ಆಳೋದಿಲ್ಲ. ಆಯ್ತಲ್ಲ, ಸೆಲೆಕ್ಟ್ ಆದ ಮೂರು ಜನದಲ್ಲಿ ಫಸ್ಟ್ ಒಬ್ಬರು ಸೆಕೆಂಡಿಗೆ ಕೊಟ್ಟೆ ಕೊಡ್ತಾರಾಗ, ಫಸ್ಟ್ ಅವನು ಬರದೆ ಸೆಲೆಕ್ಟ್ ಆದನು ಬರದೇ ಹೋದರೆ ಇಮ್ಮ ನೆಕ್ಸ್ಟ್ ಚಾನ್ಸ್ ಸಿಕ್ಕೆ ಸಿಗಬೇಕಲ್ಲ. ಅಂದರೆ ಭೀಷ್ಮರ ಶಪಥ ಮಾಡಿದ್ರಲ್ಲಿ ಎಷ್ಟು ಅರ್ಥ ಇದೆ ನೋಡಬೇಕು. ರಾಜನಲ್ಲದ ತಾನು ರಾಜ್ಯ ಕೊಡ್ತೇನೆ ಅಂತ ಹೇಳಿ ಇಲ್ಲದ ಪ್ರತಿಜ್ಞೆ ಮಾಡಲಿಕ್ಕೆ ಹೋಗಲಿಲ್ಲ, ನಾನು ವಿತರಣೆ ಮಾಡ್ಕೋತೇನೆ ಅಷ್ಟೇ, ನಾಮಿನೇಷನ್ ವಿತರಣೆ ಮಾಡ್ಕೊಳ್ಳೋಕೆ ಲಂಚ ಕೊಡ್ತಾರಲ್ಲ ಆ ಟೈಪು, ಇಂಥವನ್ನ ಅರ್ಪಣೆ ಮಾಡಿ ವಾಪಸ್ ತಗೋಬಾರ ಎಷ್ಟು ಕೊಡ್ತೀವಿ ಅಂತ ಬಿಡಿಸ್ತಾರಲ್ಲ ಆ ಟೈಪ್ ಆಗಬೇಕು. ನಾನು ವಾಪಸ್ ತಗೋತೇನೆ ಅಷ್ಟೇ, ನಾನು ಮಾಡಬಹುದಾದ ಕೆಲಸ ಇದು. ಇದಕ್ಕೆ ಹೇಳ್ತಾರೆ, ಕರ್ಮಣ್ಯೇ ವಾಧಿಕಾರಸ್ತೆ, ಯಾರೋ ಮಾಡೋ ಕೆಲಸ ನಾವು ಮಾಡಲಿಕ್ಕಾಗೋದಿಲ್ಲ, ನಾವೇನು ಮಾಡಲಿಕ್ಕೆ ಕೊರ್ತೋ ಅದನ್ನು ಮಾಡಬೇಕಷ್ಟೇ. ಭೀಷ್ಮರು ಇಷ್ಟು ಹೇಳಿದ್ರಂತೆ, ದೇವವ್ರತ ಇಷ್ಟು ಹೇಳಿದರು. ಅದೇ ಬಿಡ್ತಾನ ದಾಸರಾಜ, ಇನ್ನೇನೋ ಸರಿಯಪ್ಪ, ನೀನು ರಾಜ ಬೇಡ ಅಂತ ಹೇಳ್ತೀಯ, ಸರಿ ಹೋಯ್ತು, ಆದರೆ ಯಥಾಪ್ರಕಾರ ನನ್ನ ಮಗಳಿಗೆ ಮಕ್ಕಳು ಹುಟ್ಟುತ್ತಾರೆ, ಅವರು ರಾಜರಾಗ್ತಾರೆ, ಈ ಬಗ್ಗೆ ನಿನಗೂ ಮಕ್ಕಳಾಗ್ತಾರೆ, ದೊಡ್ಡವರಾದ ನಾವು ಅಪ್ಪನ ಆಸ್ತಿಯನ್ನು ಶುರು ಮಾಡ್ತಾರೆ ಇಬ್ಬರು ಕೂಡ, ಅಲ್ಲಿ ಗಲಾಟೆ ಬರುತ್ತಲ್ಲ, ಅದಕ್ಕೆ ನಾನು ಹ್ಯಾಕ್ ಕೊಡಲಿ ಅಂತ ಕೇಳ್ತಾನೆ. ಸ್ವಂತ ಮಕ್ಕಳ ಬಗ್ಗೆ ಯೋಚನೆ ಇರೋದಿಲ್ಲ, ಎಷ್ಟು ಯೋಚನೆ ಮಾಡ್ತಾ ನೋಡಿ ಆತ. ಇವಳಿಗೆ ರಾಜ್ಯ ಬಂದರೆ ಸಾಲದು, ಮತ್ತೆ ಗಲಾಟೆ ಆಗಬಾರ್ದು, ನಾಳೆ ಡಿಸ್ಪ್ಯೂಟರ್ ಸೈಟ್ ತೊಗೊಂಡ್ರೆ ಹಾಗೂ ಹಾಗಾದ್ರೆ ಗತಿಯ ನಮೇಲೆ. ಡಿಸ್ಪ್ಯೂಟರ್ ಸೈಟ್ 20 ಲಕ್ಷ ಕೊಟ್ಟಾಗಬೇಕು ಕೋರ್ಟ್ ಕಚೇರಿ, ಸೈಟು ಇಲ್ಲ, ಇರೋ ದುಡ್ಡು ಇಲ್ಲ, ಬರೇ ಕಷ್ಟ ಒಂದು ಕೋರ್ಟಿಗೆ ಹಾಕ್ಬೇಕಾಗ್ತದೆ. ಆಮೇಲೆ ಒಂದು ಡಿಸ್ಪ್ಯೂಟ್ ಇದ್ದಾಗ ಸೈಟ್ ತೊಗೊಳಕ್ಕೆ ಯೋಚನೆ ಮಾಡ್ತೇವಲ್ಲ, ಡಿಸ್ಪ್ಯೂಟ್ ಇದ್ದ ರಾಜ್ಯ ಆಗಿ ತೊಗೋಬೇಕು ನಾನಂತ ಅವನು ಯೋಚನೆ, ಡಿಸ್ಪ್ಯೂಟ್ ಇದ್ದ ರಾಜ್ಯ ಆಗಿ ತೊಗೊಳಕ್ಕೆ ಬರುತ್ತೆ, ಆಗೋದಿಲ್ಲ ಅಂದಂತವ್. ಎಷ್ಟು ಮುಂದಾಲೋಚನೆ ಭೋಗಿಸ್ತಾನೆ ಪಾಪ. ತಕ್ಷಣ ಅವ್ರು ಹೇಳ್ತಾರೆ, ಹೌದು ನೀ ಹೇಳೋ ಸರಿನೇ, ಅದಕ್ಕೊಂದು ಉಪಾಯ ಮಾಡ್ತೇನೆ ನಾನು. ಏನು ಮಾಡ್ತೇನೆ ಅಂದರೆ, ಬಹಳ ಸ್ವಾರಸ್ಯವಾದ ಕಥೆ ಒಂದು ಭಾಗವತ ಮಹಾಭಾರತದಲ್ಲೇ ಬರ್ತದೆ, ಹರಿವಂಶದಲ್ಲೇ ಕಥೆ ಹೇಳ್ತಾರೆ. ಆ ಬ್ಯಾಕ್ಗ್ರೌಂಡ್ ಗೊತ್ತಿದ್ದವರಿಗೆ ಇದು ಅರ್ಥ ಆಗ್ತದೆ. ಸ್ವಲ್ಪ ಅದನ್ನು ಹೇಳುತ್ತೇನೆ, ಜ್ಞಾಪಕ ಇರಬೇಕು. ಹಿಂದೆ ದೇವತೆಗಳು ದೈತ್ಯರಿಗೆ ದೊಡ್ಡ ಯುದ್ಧ ಪ್ರಾರಂಭವಾಯಿತು. ಅದು ಯಾವಾಗ ನಡೀತಾರೆ ದೇವದೈತ್ಯರ ಯುದ್ಧ ಅಂದರೆ, ಯಾವಾಗಲೂ ಪೊಲೀಸರು ಕಾಡ್ರಿಗೂ ಹೊಂದಾಣಿಕೆ ಇರ್ತದೆ ಎಂದಾದರೂ ಕೂಡ, ಇದು ರಾಜ್ಯ ಉಳಿತದ, ಯಾವಾಗಲೂ ಅವರು ಬೆಕ್ಕು ಇಲಿ ಇದ್ರೆ ಹೇಗೋ ಹಾಕಿ ಇಬ್ಬರಿಗೂ ಜಗಳ ಆಗಾಗ ಆಗ್ತಾರೆ ಇರ್ತದೆ. ದೊಡ್ಡ ಯುದ್ಧ ನಡೀತು, ಆಗ ಒಂದು ಪ್ರಶ್ನೆ ಬಂತು, ಯಾರಿಗೆ ಗೆಲುವು ಬರಬಹುದು ಅಂತ ಯೋಚನೆ ಮಾಡಿದರು. ಆಗ ಬ್ರಹ್ಮದೇವರನ್ನು ಕೇಳಿದರಂತೆ, ಸ್ವಾಮಿ ನಾವು ಯಾರು ಗೆಲ್ತೇವೆ ಇದರೊಳಗೆ ಅಂತೇಳಿ. ಅವರೇನು ಹೇಳ್ತಾರೆ ನೋಡು, ದೇವತೆಗಳೇ ನೋಡಿ, ದೈತ್ಯರು ಇಬ್ಬರು ಹೋಗಿ ಕೇಳ್ತಾರೆ, ಇದು ಆಶ್ಚರ್ಯ, ಇಬ್ಬರು ಹೋಗಿ ಕೇಳ್ತಾರೆ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಹುದು ಇದರಲ್ಲಿ. ಅವರು ಹೇಳಿದರಂತೆ, ಭೂಲೋಕದಲ್ಲಿ ಈಗ ರಜಿ ಅಂತ ಒಬ್ಬ ರಾಜ್ಯ ಆಡ್ತಾ ಇದ್ದಾನೆ, ರಜಿ ಅಂತ ಒಬ್ಬ ರಾಜ್ಯ ಆಡ್ತಾ ಇದ್ದಾನೆ. ಅವನು ಭಾರಿ ಧರ್ಮಿಷ್ಠ, ಭಾರಿ ಪುಣ್ಯಾತ್ಮ. ಅವನು ಯಾರ ಪಕ್ಷಕ್ಕೆ ಸೇರಿ ಯುದ್ಧ ಮಾಡ್ತಾನೋ ಅವನು ಗೆಲ್ತಾರೆ ಅಂತ ಹೇಳಿಬಿಟ್ಟು. ರಜಿ ಬಂದ ಅಂದ್ರೆ ಗೆಲುವು ಬಂತು ಅಂತ ಅರ್ಥ. ಅಂದ್ರೆ ಭೂಲೋಕದ ರಾಜ ಎಷ್ಟು ಹೆಸರು ಮಾಡಿದ್ದ ಗೊತ್ತೇನು, ದೇವತೆಗಳ ಪಕ್ಷಕ್ಕೆ ಇವನು ಹೋದ್ರೆ ದೇವತೆಗಳು ಗೆಲ್ತಾರಂತೆ. ಇಂಥ ವರ್ಚಸ್ವಿ ಜೀವನ ಸಾಗಿಸಿದ ಪುಣ್ಯಾತ್ಮ ಅವನ್ನ ಕೇಳಿ ನೀವು ಪಕ್ಷಕ್ಕೆ ಬಂದರೆ ಸೇರಿಸಿಕೊಳ್ಳಿ, ಗೆದ್ದು ಬಿಡ್ತೀರಿ ಅಂತ ಹೇಳಿದ್ದಾರೆ. ದೇವತೆಗಳು ಸೀದಾ ಅವನ ಹತ್ರ ಬಂದರು. ರಾಜ, ಬ್ರಹ್ಮದೇವರು ಹೇಳಿದ್ದಾರೆ, ನೀನು ಬಂದ ಕಡೆ ಜಯ ಬರುತ್ತಂತೆ, ನಮ್ಮ ಕಡೆ ಬಾ ಪುಣ್ಯಾತ್ಮ, ನಮಗೆ ಗೆಲುವು ಬರುತ್ತೆ ಅಂತ ಕರೆದರು. ಅವನೇನು ಮಾಡಿದನಂತೆ, ನನಗೇನು ಕೊಡ್ತೀರಿ ಅಂತ ಹೇಳ್ದ. ನನಗೇನು ಕೊಡ್ತೀರಿ ಹೇಳಿ, ನಾನು ಬರ್ತೇನೆ ಅಂತ ಹೇಳಿದ. ಅವರೇನು ಮಾಡಿದ್ರಂತಾಗ, ಏನು ಕೊಡಬೇಕು ನೀನೇ ಕೇಳು ಅಂತ ಹೇಳ್ತಾರೆ, ಏನು ಕೊಡಬೇಕು ನೀನೇ ಕೇಳು. ಅವನು ಭಾರಿ ದೊಡ್ಡ ಕೊಳ, ಅವನು ಕೇಳಿದನಂತೆ, ನನಗೆ ಅದು ಇದು ಬೇಡ, ಇಂದ್ರ ಪದವಿ ಕೊಟ್ಟರೆ ಬರ್ತೀನಿ ಅಂತ ಹೇಳ್ತಾನೆ. ಚೀಫ್ ಮಿನಿಸ್ಟರ್ ಮಾಡಿದ್ರೆ ಪಾರ್ಟಿ ಸೇರ್ತಾರೆ, ಯಾವ ಹಾಗೆ ಒಂದು ಯಾವುದು ಮಿನಿಸ್ಟ್ರಿ ಕೇಳಬಾರದೆ, ಶ್ರೀಕೃಷ್ಣ ಎಷ್ಟೇ ಆಗ್ಬೇಕು ನಾನಂತ ಕೇಳಿದ್ರೆ ಪ್ರೇಮ ಎಷ್ಟೇ ಆಗಬೇಕು ಅಂತ ಕೇಳಿದಾಗ ಕೇಳ್ತಾನೆ, ನಾನು ಇಂದ್ರ ಪದವಿನೇ ಕೊಡಬೇಕು. ಅವ್ರು ಆಗಲಿ ಅಂದ್ ಬಿಟ್ರಂತ, ಆಗಲಿ ಅಂತ ಹೇಳಿದ್ರು. ತಕ್ಷಣ ದೈತ್ಯರು ಬಂದರು ಅವನ ಹತ್ರ, ಬಂದು ಕೇಳಿದರು ನಿಮ್ಮ ಕಡೆ ಬರಬೇಕಾದ್ರೆ ನೀವೇನು ಕೊಡ್ತೀರಿ ಅಂತ ಕೇಳಿದ. ಕೇಳಿದ್ರು ನಿಮಗೇನು ಬೇಕು ಅಂತ ಕೇಳಿದರು. ನಿಮ್ಮ ರಾಜನ್ ಮಾಡಬೇಕು, ಮಾಡ್ತೀರಾ ಅಂದರು. ನಾವು ಮಾಡೋದಿಲ್ಲ ಅಂದ್ಬಿಟ್ರು ದೈತ್ಯರು, ಮಾಡೋದಿಲ್ಲ ಅಂದರು. ಕೇಸ್ ಮುಗಿದೋಗುತ್ತಲ್ಲ, ದೇವತೆಗಳು ಪಕ್ಷ ಸೇರಿಬಿಟ್ಟ ಆತ. ಯುದ್ಧ ಮಾಡಿದ, ಬ್ರಹ್ಮದೇವರ ಮಾತು, ಬ್ರಹ್ಮದೇವರ ಮಾತೆ, ದೇವತೆಗಳಿಗೆ ಗೆದ್ದೇ ಬಿಟ್ರು. ಆಮೇಲೆ ದೈತ್ಯರು ಸೋತ ಓಡಿಹೋದ್ರ ಆ ಕಡೆಗೆ. ರಜಿರಾಜ ಎಲ್ಲ ರಜರಾದರೆ ಎಲ್ಲ ದೇವತೆಗಳು ಬಂದರು. ರಜಿರಾಜ ಕೇಳಿದಾಗ, ನೀವು ಏನು ಮಾತು ಕೊಟ್ಟಿದ್ದೀರಿ ನನಗೀಗ, ಗೆದ್ದ ಇಂದ ಪದವಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ ಅಂತ ಕೇಳಿ. ಒಳ್ಳೆ ಇಕ್ಕಟ್ಟಿನ ಪ್ರಸಂಗ ಈಗ. ಕೆಲಸ ಉತ್ಸಾಹದಲ್ಲಿ ಏನೋ ಹೇಳಿಬಿಡ್ತಾರೆ, ಲಾಟ್ರಿ ಬಂದರೆ 50 ಲಕ್ಷ ಕೊಡ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು ಬಂದಿರೋದಿಲ್ಲ. ಆಗ ಬಂದ ಮೇಲೆ 10 ಪೈಸೆ ಕೊಡೋಕ್ಕೂ